അബ്രഹ്മം മംഗളരഹിതം മദനം വിമലം സദാ ആനന്ദതീർത്ഥമത്തിലം വദേതാപത്രയാപഹം മിഥ്യാ സിദ്ധാന്തദുധ്വാന്ത വിദ്വംശനവിശക്ഷണ ജയതീർത്ഥാഖ്യതനിഭാസതാം നോ ഹൃദംബരേ അർത്തികൽപ്പിതകൽപോയം പ്രത്യപ്തി ഗജകേസരി വ്യാസതീർത്ഥ ഗുരുഭൂയാത് അശ്മദിഷ്ടാത് സിദ്ധയേ തപോ വിദ്യാവിരക്തിയാദി സിദ്ധനോഗാകരാനഹം വാദിരാജഗുരുൻ വന്ദേ ഹൈകൃതാശ്രയാൻ പൂജ്യ രാഘവേന്ദ്രായ സത്യധർമ്മരതായ ച ഭജതാം കൽപവൃക്ഷായ നമതാം കാമധേനവേ ദുർവാദിധ്വാന്തവേ വൈഷ്ണവേന്ദ്രീവരേന്ദ്രവേ ശ്രീരാഘവേന്ദ്രഗുരുവേ നമോ അത്യന്തയാളവേ ആപാദമൗളിപര്യന്തം ഗുരുനാമാപ്യം സ്മരേ തേന വിഘ്നാഃ പ്രണശ്യന്തി സിദ്ധ്യന്ത മനോരഥാഃ ഹരിഃ ഓം ശ്രീ ഗുരുഭ്യോ നമഃ. ನಾವು ಶ್ರೀ ವೇದವ್ಯಾಸ ಗದ್ಯವನ್ನು ನೋಡ್ತಾ ಬಂದಿದ್ದೀವಿ. ಲಾಸ್ಟ್ ಟೈಮು ಒಂದು ಸಾರಿ ಪೂರ್ತಿಯಾಗಿ ಓದಿದ್ದೀನಿ, ಅದೇ ಇವತ್ತು ದೀಪಾವಳಿಯ ಸಂದರ್ಭವಾಗಿಯೂ ಮತ್ತೊಮ್ಮೆ ಓದೋಣ ಅಂತೇಳಿ. ಅಷ್ಟೇ ಅಲ್ಲದೆ ಸ್ವಲ್ಪ ನಿಧಾನವಾಗಿ ಕೂಡ ಪ್ರಾಬಬ್ಲಿ ಅದು ಸ್ವಲ್ಪ ಫಾಸ್ಟ್ ಇರಬಹುದೇನೋ, ಜನಗಳಿಗೆ ಅನಿಸ್ಬೋದೇನೋ, ಅದಕ್ಕೆ ಸ್ವಲ್ಪ ನಿಧಾನವಾಗಿ ಮತ್ತೊಂದು ಸಾರಿ ಇದನ್ನು ಪೂರ್ತಿಯಾಗಿ ಓದ್ಬಿಟ್ಟು ಅರ್ಥ ಚಿಂತನೆ ಮಾಡೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸ ಗದ್ಯಂ ಸಿದ್ಧಾನಂದೋರು ಸಂವಿದ್ಯುತಿ ಬಲ ಬಹಳೌದಾರ್ಯ ವೀರ್ಯ ಸೌಂದರ್ಯ ಪ್ರಾಗಲ್ಭ್ಯ ಸ್ವಾತಂತ್ರ್ಯಾದ್ಯನಂತ ಪೂರ್ಣ ಗುಣಾತ್ಮಕ ವಿಗ್ರಹಾಯ ತಾದೃಶಾನಂತ ರೂಪಾಯ ಪಾರತಂತ್ರ್ಯಾದ್ಯ ಶೇಷ ದೋಷ ದೂರಾಯ ಅನಂತಾನಂತ ರೂಪೇಷು ಸ್ವಗತಾನಂತ ಅನಂತ ಗುಣಕ್ರಿಯಾ ರೂಪಭೇದ ವಿವರ್ಜಿತಾಯ ಸ್ವನಿರ್ವಾಹಕ ಸ್ವಾಭಿನ್ನ ವಿಶೇಷ ಬಲಾತ್ ತದ್ವತ್ ವ್ಯವಹಾರ ಭಾಗಿನೇ ಅಚಿಂತ್ಯ ಶಕ್ತಿ ಸಂಪನ್ನಾಯ ರಮಾ ಬ್ರಹ್ಮ ರುದ್ರೇಂದ್ರಾದಿ ಸಕಲ ಜೀವ ಜಡಾತ್ಮಕ ಪ್ರಪಂಚಾತ್ ಅತ್ಯಂತ ಭಿನ್ನ ಸ್ವರೂಪಾಯ ಪಂಚಭೇದ ಭಿನ್ನ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸಕಲ ಸುರಾಸುರ ನರಾತ್ಮಕಸ್ಯ ಪ್ರಪಂಚಸ್ಯ ಯಥಾಯೋಗ್ಯಂ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷ ಪ್ರದಾತ್ರೇ ಋಗಾದಿ ಚತುರ್ವೇದ ಮೂಲ ರಾಮಾಯಣ ಬ್ರಹ್ಮಸೂತ್ರ ಮಹಾಭಾರತ ಪಂಚರಾತ್ರಾದ್ಯ ಶೇಷ ಸದಾಗಮ ಪ್ರತಿಪಾದಿತ ಸ್ವರೂಪಾಯ ಅನಾದ್ಯನಂತ ಕಾಲೇಪಿ ಸ್ವರೂಪ ದೇಹಾಂತರ್ಬಾಹ್ಯ ದೇಹಾಂತಶ್ಚ ಸ್ಥಿತ್ವಾ ಸತ್ತಾ ಪ್ರತೀತಿ ಪ್ರವೃತ್ತಿಯಾದಿ ಪ್ರದಾಯ ಸರ್ವಸ್ವಾಮಿನೇ ಗುರುಷು ಸ್ಥಿತ್ವ ತದ್ವಾರಾ ಜ್ಞಾನೋಪದೇಷ್ಟ್ರೇ ನಿರವಧಿಕಾನಂತಾನವದ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕಾಂತರಾಯ ಸಹಸ್ರೇಣ ಅಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ರೂಪಭಕ್ತಿ ವಿಷಯಾಯ ಅನಂತ ವೇದೋಕ್ತ ತದನುಕ್ತ ಭಾರತೋಕ್ತ ಪ್ರಕಾರೇಣ ಬ್ರಹ್ಮೋಪಾಸಿತ ಅನಂತ ಗುಣಾನಂತ ಕ್ರಿಯಾನಂತ ರೂಪಾಯ ಕ್ರಿಯಾ ಸಾಮಾನ್ಯೇನ ಸರಸ್ವತ್ಯುಪಾಸಿತ ಅನಂತ ರೂಪಾಯ ಗುಣಕ್ರಿಯಾ ಸಾಮಾನ್ಯೇನ ರುದ್ರೋಪಾಸಿತ ಅನಂತ ರೂಪಾಯ ಗುಣಕ್ರಿಯಾ ರೂಪ ಸಾಮಾನ್ಯೇನ ಇಂದ್ರಾದಿ ಉಪಾಸಿತ ಬಹುಗುಣಾಯ ಕರ್ಮ ಕ್ಷಯೋತ್ಕ್ರಾಂತಿ ಮಾರ್ಗ ಭೋಗ ರೂಪ ಚತುರ್ವಿಧ ಮುಕ್ತಿಯೋಗ್ಯ ಮನುಷ್ಯೋತ್ತಮ ಉಪಾಸಿತ ಸಚ್ಚಿದಾನಂದಾತ್ಮಾಖ್ಯ ಚತುರ್ಗುಣಾಯ ಉತ್ಕ್ರಾಂತಿ ಮಾರ್ಗ ರೂಪ ಮುಕ್ತಿದ್ವಯ ಶೂನ್ಯ ಅವಶಿಷ್ಟ ದ್ವಿವಿಧ ಮುಕ್ತಿಯೋಗ್ಯ ಅಧಿಕಾರಿ ವಿಶೇಷ ಉಪಾಸಿತ ಆತ್ಮತ್ವರೂಪೈಕ ಗುಣಾಯ ಬ್ರಹ್ಮಾದಿ ಮಾನುಷೋತ್ತಮಾಂತಾನಾಂ ಉಪಾಸನಾನುಸಾರೇಣ ಯಥಾಯೋಗ್ಯಂ ಸಂಜಾತ ವಿಚಿತ್ರಾಪರೋಕ್ಷ ಜ್ಞಾನ ವಿಷಯಾಯ ಅತ್ಯರ್ಥ ಪ್ರಸಾದಕತ್ರೇ ಅಪರೋಕ್ಷ ಜ್ಞಾನ ಮಹಿಮ್ನಾ ಅಗ್ನಿನಾ ತೂಲರಾಶಿವತ್ ಭಸ್ಮೀಭೂತ ಅಪ್ರಾರಬ್ಧ ಪುಣ್ಯ ಪಾಪ ಅನಿಷ್ಟ ಕಾಮ್ಯ ಕರ್ಮಣಾಂ ಬ್ರಹ್ಮೋಪದೇಶಾನಾಂ ವಾತಪುತ್ರೀಯತ ಪ್ರಸಂಗ ಪರಿಹಾರಾಯ ಭಗವತಾ ಅವಶೇಷಿತ ಭೋಗೇನ ನಿಶೇಷೀಕೃತ ಪ್ರಾರಬ್ಧ ಕರ್ಮಣಾಂ ಸತ್ಯಲೋಕೇ ಚತುರ್ಮುಖಾಖ್ಯ ಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ ಪ್ರತೀಕಾಲಂಬನಾನಾಂ ವೈಕುಂಠಲೋಕಸ್ಥಿತ ಭಗವದಾಖ್ಯ ಅಕಾರ್ಯಬ್ರಹ್ಮ ಪ್ರಾಪ್ತಾನಾಂ ಅಪ್ರತೀಕಾಲಂಬನಾನಾಂ ಮಹಾಪ್ರಳಯೇ ಚತುರ್ಮುಖಂ ಪ್ರಾಪ್ತಾನಾಂ ಸ್ವೋತ್ತಮ ಪ್ರವೇಶದ್ವಾರ ಶೇಷ ಮಾರ್ಗ ಗರುಡ ಮಾರ್ಗಾಭ್ಯಾಂ ಗತಾನಾಂ ದೇವಾನಾಂ ಚ ಬ್ರಹ್ಮಣಾ ಸಹ ವಿರಜಾ ಸ್ನಾನೇನ ಲಿಂಗಭಂಗಂ ಪ್ರಾಪಯಿತ್ವಾ ಆವಿರ್ಭೂತ ವಿಚಿತ್ರ ಸ್ವರೂಪ ಆನಂದಾನುಭವ ಧಾತ್ರೇ ब्रह्माद्येकान्तभक्तानां निरुपाधिकेष्टाय तदितरभक्तानां मोक्षोद्देशेन भजनीयाय साकल्येन रमा ब्रह्मादि अचिन्त्यस्वरूपाय व्याख्या श्री सर्वविज्ञानकविता विजयादिसद्गुणप्रदात्रे ब्रह्मसूत्रमहाभारतश्रीमद्भागवतादि अशेषसच्चात्रकर्त्रे विष्णुनाम्नि संहिता देवतात्वेन पश्वमाण्डूकेयोपासिताय वासुदेवादिचतुरूपाय मत्स्यकूर्मवराह नारसिंहवामनभार्गवराघवकृष्णबुद्धकल्किस्वरूपाय श्रीमद्हनुमत्सेव्य दाशरथिरामात्मकाय द्रौपदीप्रिय भीमसेनाराध्य श्रीयादवकृष्णस्वरूपिणे कन्ददश्वात्मक श्रीहयग्रीवस्वरूपाय जाग्रदादि अवस्थाप्रवर्तक विश्वादितितयरूपाय षट्शतैकविंशत्सहस्रश्वासरूप हंसमन्त्रजपप्रेरकाय द्वासप्ततिसहस्रनाडीषु मध्ये दक्षिणभागस्थिता षट्त्रिंशत्सहस्रपुरुषरूपात्मकाय वामभागस्थिता षट्त्रिंशत्सहस्रस्त्रीरूपात्मकाय परमहंसोपास्य तुरीयरूपिणे आत्मादिचतुरूपिणे रुद्धोल्कादिपञ्चरूपिणे कपिलदत्तात्रेयऋषभनारायणहरिकृष्णतापसमनुमहिदासयज्ञधन्वन्तरि नारायणी सनत्कुमारधवलपक्षविराजितहंसस्वरूपाय केशवादिचतुर्विंशतिव्यूहाय नारायणनरशौर्यादिशतरूपिणे विश्वविष्णुवशत्कारादिसहस्ररूपिणे परादिबहुरूपिणे हरितादि अनन्तरूपिणे कलिकालप्रवृत्तये ऋषिभिः सह अन्तर्धाय गन्धमादनपर्वतस्थितबदरिकाश्रमनिवासिने बादरायणाय बादरी जैमिनि सुमन्तु वैशम्पायन कासकृष्ण लोमश काष्णाजिनि औडुलोमि आत्रेयपूर्वक शिष्यसङ्घपरिवृताय क्षीरपदमुनिनुताय स्व आज्ञानुसारेण अवतरित कृतसमस्त कार्यपरित्यक्त भूमण्डलप्राप्त बदरिकाश्रम मरुदा अवतार आनन्दतीर्थ पूर्णप्रज्ञापरपर्याय श्रीमध्वाचार्य संसेवित श्रीचरणाय सात्यवतेयाय पाराशर्याय कृष्णद्वैपायनाय जीवान्तस्थित्वा सर्वकर्मकारयित्रे अशेषसत्कर्मफलदात्रे तत्त्वदेवताप्रेरकाय अस्मत्कुलदेवतात्मक श्रीवेङ्कटेशात्मने अनन्ताय इन्दिरापतये अस्मद्गुरुवराचार्यकरवरपूजितचरणनलिनयुगलाय अस्मद्गुरुवर्यान्तर्गत श्रीमदानन्दतीर्थार्य कृत्कमलमध्यनिवासिने विज्ञानरोचिपरिपूरित अन्तर्बाह्याण्डकोशाय अकारादिपञ्चाशद्वर्णदेवता अजादिभिः स्वर्णघटपरिपूर्णपीयूषरिक्ताय शुभमरकतवर्णाय रक्तपाद अब्ज नेत्राधरकरनखरसनाग्राय शङ्खचक्रगदा पद्मधराय परमसुन्दराय रुचिरवर येन चर्मणा भासमानाय तटित् अमलजटा सन्दीप्तचूडं दधानाय नीलालकसहस्रशोभितमूर्ध्ने सुव्यक्तश्मश्रुमण्डलाय ललाटशोभिततिलकाय अम्भोजभवभवादिभुवनानां दभ्रविभ्रमादेव विभवाविभवोद्भवादि पारमेष्ट्यादिपदविमुक्तिदातृभूविलासाय कमलायतलोचनाय निखिलाघौगविनाशकपरसौख्यप्रददृष्टये तुलसीभासितकर्णाय समस्तवेदोद्गिरणहेतुभूतश्रीमुखाय अवनताखिलोकशोकसागरविशोषक अत्युदारमन्दहासाय अरुणोष्ठरोचिष अरुणीकृत चितदन्तपङ्क्तये कम्बुवद्रेखात्रयोपेत ब्रह्माधिष्ठित कौस्तुभरत्नोद्भासितकण्ठाय श्रीवत्साङ्कितश्रीदेव्यास्पद విస్తీర్ణవక్షసె తనుత్వేప్యంతర్గత జగద్ అండమండల వలిత్రయాంకితోదరాయ హరిణ్మణి కాంతిముం విశద హారమయూఖ గౌరస్తనద్వయోపేతాయ ఆత్మయోని ధిషణ చతుర్దశ భువన కారణ దళోపేత పద్మజనక తను నిమ్నావర్తనాభిసరసే త్రయీమయ యజ్ఞోపవీతధారిణే దివ్యమౌంజీధారిణే అచల పరమాదిన యోగపీఠోపవిష్టాయ పరితస్థిత వరపట్టికారూప కక్షాయుతాయ స్వభక్త అజ్ఞాననాశక తర్కాపరపర్యాయ ప్రబోధముద్రాయుత ఋతుపీవర వృత్తదక్షిణహస్తాయ స్వభక్త భయభంజక సమస్త మంగళప్రద అభయముద్రాయుత ఋతుపీవర వృత్త సవ్యహస్తాయ అతసికా కుసుమావభాసో రుద్వయాయ కమాల్పవృత్తజంఘాయుగలాయ నిగూఢగుల్ఫాయ బ్రహ్మాంతస్తమో వినాశక పరసౌఖ్యప్రద నఖమణయే వజ్రాంకుశధ్వజ పద్మరేఖాచిష్ణిత పాదపద్మాయ సమస్తపీఠదేవత ఆవరణదేవతా సేవ్యాయ అనంతతంద్రాధిక కాంతిమతే సమస్త దురిత నివారణాయ సమస్త కామిత ఫలదాత్రే మధుపాస్యాయ శ్రీవేదవ్యాసాయ నమో నమః ఇది శ్రీమద్ వేదేశతీర్థ పూజ్యపాదారాధక యదుపత్యాచార్య కృత శ్రీవేదవ్యాస గద్యం సంపూర్ణం శ్రీకృష్ణార్పణమస్తు. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಈ ಅರ್ಥಗಳನ್ನೆಲ್ಲ ನೋಡ್ತಾ ಬಂದಿದ್ದೀವಿ. ಇಲ್ಲಿ ಶ್ರೀಮತ್ ಹನುಮತ್ ಸೇವ್ಯ ದಾಶರಥಿ ರಾಮಾತ್ಮಕಾಯ, ವೇದವ್ಯಾಸ ರೂಪಿ ಪರಮಾತ್ಮ ಬೇರೆ ಬೇರೆ ಅವತಾರಗಳನ್ನು ಮಾಡಿದಾಗ ಅಲ್ಲಿ ಎಲ್ಲ ಮತ್ಸ್ಯ, ಕುರ್ಮ, ವರಾಹ, ನಾರಸಿಂಹ, ವಾಮನ, ಭಾರ್ಗವ, ರಾಘವ, ಕೃಷ್ಣ, ಬುದ್ಧ, ಕಲ್ಕಿ ಸ್ವರೂಪಾಯ ಅಂತ ಹೇಳಿ 10 ಅವತಾರಗಳ ಚಿಂತನೆ ಮಾಡಿದ ಅನಂತರ ಆ ಅವತಾರದ ಲಿಸ್ಟ್ ಮಾಡಿದ್ದೀವಿ. ಆದರೆ ಒಂದೊಂದು ಅವತಾರದ್ದು ವಿಸ್ತಾರವಾದ ಕಥೆ ಇದೆ, ಎಲ್ಲರೂ ನಿಮಗೆ ತಿಳಿದ ವಿಷಯವೇ ಆದ ಕಾರಣದಿಂದ ಅದು ಮತ್ತು ಹೇಳ್ತಾ ಇಲ್ಲ. ಬಟ್ ಇನ್ನೊಂದು ಸಾರಿ ಯಾವಾಗ ಸಮಯ ಬಂದಾಗ ಹೇಳೋಣ. ಮತ್ಸ್ಯ ಅವತಾರದಲ್ಲಿ ವೇದೋದ್ಧಾರವನ್ನು ಮಾಡಿದ್ದಾನೆ, ಕುರ್ಮಾವತಾರದಲ್ಲಿ ಪರಮಾತ್ಮ ಅಮೃತ ಮಥನಕ್ಕೆ ಉಪಯೋಗಕಾರಿಯಾಗಿದ್ದಾನೆ, ವರಾಹ ಅವತಾರದಲ್ಲಿ ಹಿರಣ್ಯಾಕ್ಷನ ಸಂಹಾರ, ನರಸಿಂಹಾವತಾರದಲ್ಲಿ ಹಿರಣ್ಯಕಶಿಪನ ಸಂಹಾರ, ವಾಮನಾವತಾರದಲ್ಲಿ ಬಲಿ ನಿಗ್ರಹವನ್ನು ಮಾಡಿ ಮತ್ತು ಬಲಿಯನ್ನು ಉದ್ಧಾರ ಮಾಡಿ ಇಂದ್ರನಿಗೆ ಇಂದ್ರ ಪದವಿಯನ್ನು ಕೊಟ್ಟಿಸಿದ್ದಾನೆ. ಹಾಗೆ ಪರಶುರಾಮ ಅವತಾರ, ಭಾರ್ಗವತಾರದ ಅವತಾರದಲ್ಲಿ ಪರಶುರಾಮ ಅವತಾರ ಮಾಡಿದಾಗ ದುಷ್ಟ ಕ್ಷತ್ರಿಯರ ನಾಶವನ್ನು ಮಾಡಿದ. ಆಮೇಲೆ ರಾಘವ ಶ್ರೀರಾಮಚಂದ್ರ ಶ್ರೀರಾಮಚಂದ್ರನಾಗ ಅವತಾರ ಮಾಡಿ ಈ ಭೂಮಂಡಲದಲ್ಲಿ ರಾವಣಾದಿ ದುಷ್ಟರ ಸಂಹಾರವನ್ನು ಮಾಡಿದ. ಶ್ರೀಕೃಷ್ಣನಾಗಿ ಅವತಾರ ಮಾಡಿದಾಗ ಮತ್ತು ದುಷ್ಟ ರಾಕ್ಷಸ ಸಂಹಾರ, ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣಾ ಮಾಡಿ ಗೀತೋಪದೇಶವನ್ನು ಮಾಡಿದ. ಅದಾದ ಮೇಲೆ ಬುದ್ಧಾವತಾರದಲ್ಲಿ ಬುದ್ಧಾವತಾರ ಅಂತ ಹೇಳಿದ್ರೆ ಬಹಳ ಮಂದಿಗೆ ಈಗಿರುವ ಗೌತಮ ಬುದ್ಧ ಅಲ್ಲ, ಬುದ್ಧಾವತಾರ ಅಂತ ಹೇಳಿದ್ರೆ ಪರಮಾತ್ಮ ಆ ಬುದ್ಧಾವತಾರದಲ್ಲಿ ದೈತ್ಯರಿಗೆ ಮೋಹಕವನ್ನು ಉಂಟು ಮಾಡುವುದಕ್ಕಾಗಿ ಪ್ರಶಾಂತ ವಿದ್ಯೆಯನ್ನು ಕೊಟ್ಟು ಅದೇ ಪ್ರಶಾಂತ ವಿದ್ಯೆಯನ್ನು ದೇವತೆಗಳಿಗೆ ಸರಿಯಾದ ಅರ್ಥವನ್ನು ತಿಳಿಸಿಕೊಟ್ಟಿದ್ದಂತಹ ಅವತಾರ ಅದು. ಬುದ್ಧಾವತಾರ ಮಾಡಿದ್ದ ಹಾಗೆ ಬುದ್ಧಾವತಾರವನ್ನು ಮಾಡಿದ. ಅದಾದ ಮೇಲೆ ಕಲ್ಕಿ ಅವತಾರ, ಅದು ಇನ್ನು ಈ ಇಷ್ಟು ಮುಂಚೆ ಇದು ಈ ಸೈಕ್ ಇದು ಇವೆಲ್ಲವೂ ಕೂಡ ಕಾಲಚಕ್ರದಲ್ಲಿ ಮುಂದೆ ಅನೇಕ ಬಾರಿ ಕಲ್ಕಿ ಅವತಾರ ಆಯಿತು. ಮುಂದಿನ ಅನೇಕ ಮಹಾಯುಗಗಳಲ್ಲಿ ಕಲಿಕೆ, ಪ್ರತಿಯೊಂದು ಮಹಾಯುಗದಲ್ಲಿ ಪ್ರತಿಯೊಂದು ಅವತಾರ ಆಗಬೇಕಂತ ಇಲ್ಲ. ಆದರೆ ಯಾವ ಯಾವ ಕಲ್ಪದಲ್ಲಿ, ಯಾವ ಯಾವ ಯುಗದಲ್ಲಿ, ಯಾವ ಯಾವ ಮನವಂತದ್ದು, ಯಾವ ಯಾವ ಅವತಾರಗಳಾಗತ್ತೆ ಅನ್ನೋದನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಈ ವಿಧವಾಗಿ ಈಗ ಕಲ್ಕಿ ಅವತಾರ ಯಾವಾಗ ಬರುತ್ತೋ ಆ ಕಲಿ ಅವತಾರ ಮಾಡ್ತಾನೆ ಭಗವಂತ. ಹೀಗೆ ದಶಾವತಾರಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ ಮೇಲೆ ಮುಖ್ಯವಾಗಿ ಈ ಮೂರು ಅವತಾರಗಳಲ್ಲಿ ಮಧ್ವಾಚಾರ್ಯರು ವಾಯುದೇವರು ಮೂರು ಅವತಾರಗಳನ್ನು ಮಾಡಿದಾಗ ಆ ಮೂರು ಅವತಾರಗಳಿಂದ ಪೂಜಿತನಾದಂತಹ ಭಗವಂತನ ರೂಪಗಳನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಹನುಮಂತನಾಗಿ ವಾಯುದೇವರ ಅವತಾರ ಮಾಡಿದಾಗ ಆ ಹನುಮಂತನಿಂದ ಸೇವಿಸಲ್ಪಟ್ಟವರಾಗಿ ದಾಶರಥಿ ದಶರಥನ ಪುತ್ರನಾಗಿ ಅವತಾರ ಮಾಡಿ ಶ್ರೀರಾಮಚಂದ್ರನಾಗಿ ಹನುಮಂತನಿಂದ ಸೇವಿಸಲ್ಪಟ್ಟಿದ್ದಾನೆ ಭಗವಂತ. ಹಾಗೆ ದ್ರೌಪದಿ ಪ್ರಿಯ ಭೀಮಸೇನಾ ರಾಜ್ಯ ದ್ರೌಪದಿ ಪತಿಯಾಗಿರುವಂತಹ ಭೀಮಸೇನ ದೇವರಿಂದ ಪೂಜಿಸಲ್ಪಟ್ಟಿರುವಂತಹ ರೂಪ ಶ್ರೀ ಯಾದವಕೃಷ್ಣ ರೂಪಿಣಿ ಅಂಥೇಳಿ ಯದುವಂಶದಲ್ಲಿ ಶ್ರೀಕೃಷ್ಣ ಪರಮಾತ್ಮನಾಗಿ ಅವತಾರ ಮಾಡಿ ಭೀಮಸೇನಿಂದ ಆರಾಧಿಸಲ್ಪಟ್ಟಿದ್ದಾನೆ ಭಗವಂತ. ಅದಾದ ಮೇಲೆ ಮುಂಚೆ ಆಮೇಲೆ ಇಲ್ಲಿ ಮಧ್ವಾಚಾರ್ಯನ ಇಲ್ಲಿ ಉಲ್ಲೇಖ ಮಾಡಿದ್ರೆ ಆಮೇಲೆ ಭರತ್ಯ ಮಧ್ವಾಚಾರ್ಯರನ್ನು ಆಮೇಲೆ ಉಲ್ಲೇಖ ಮಾಡ್ತಾರೆ. ಇಲ್ಲಿ ಮಿಕ್ಕ ಅವತಾರಗಳನ್ನೆಲ್ಲ ಮಾಡ್ತಾ ಹೇಳ್ತಾ ಬರ್ತಾ ಇದ್ದಾರೆ. ಕ್ರಂದದಶ್ವಾತ್ಮಕ ಶ್ರೀ ಹಯಗ್ರೀವ ಸ್ವರೂಪಾಯ ಅಂತ ಪ್ರಯೋಗ ಮಾಡಿದ್ದಾರೆ. ಕ್ರಂದ ಅಂದ್ರೆ ಕ್ರಂದನೆ, ಶಬ್ದ ಮಾಡುವುದು, ಧ್ವನಿ ಮಾಡುವುದು. ಅಶ್ವ ಕುದುರೆ, ಭಗವಂತ ಹಯಗ್ರೀವ ರೂಪನಾಗಿ ಅವತಾರ ಮಾಡಿದಾಗ ಹಯಗ್ರೀವ ಹಯ ಕುದುರೆಯ ಶಬ್ದ, ಕುದುರೆ ಮಾಡುವ ಶಬ್ದಕ್ಕೆ ಅದಕ್ಕೂ ಒಂದು ಕ್ರಂದನೆ ಮಾಡುವುದು ಅಂತ ಹೇಳ್ತಾರೆ. ನಾವು ಪ್ರಪಂಚದಲ್ಲಿ ಒಂದು ನೋಡ್ತೀವಿ, ಒಂದು ವಿಶೇಷ ಏನಂತ ಹೇಳಿದ್ರೆ, ನಮಗೆ ಅತ್ಯಂತ ಭಯ ಬಂದಾಗ ಶಬ್ದ ಮಾಡಿ ನಾವು ಅಳ್ತೀವಿ, ಇಲ್ಲ ಕೂಗ್ತೀವಿ, ವಿಸ್ಕ್ರೀಮ್. ಶಬ್ದವನ್ನು ಮಾಡುವುದಕ್ಕೆ ಎರಡು ಕಾರಣ ಅಂದ್ರೆ ಅನೇಕ ಕಾರಣಗಳಿರುತ್ತೆ. ಮುಖ್ಯವಾಗಿ ಎರಡು ಪರಸ್ಪರ ವಿರೋಧ ಆಪೋಸಿಟ್ ಡೈಮೆನ್ಷನ್ಸ್ ಇರುವಂತಹ ಎರಡು ಕಾರಣಗಳು ಇಲ್ಲಿ ನಾವು ನೋಡಬಹುದು. ಒಂದೇನಂತ ಹೇಳಿದ್ರೆ, ಶಬ್ದವನ್ನು ನಾವು ಮಾಡುವುದಕ್ಕೆ ಇನ್ನೊಬ್ಬರಿಗೆ ಭಯೋತ್ಪಾತವನ್ನು ಹುಟ್ಟಿಸುವುದಕ್ಕೂ ಶಬ್ದ ಮಾಡ್ತೀವಿ. ಗಟ್ಟಿಯಾಗಿ ಕೂಗ್ತೀವಿ, ಇನ್ನೊಬ್ಬರನ್ನು ಭಯದಿಂದ ತುಂಬಿಸುವುದಕ್ಕೂ ಶಬ್ದ ಮಾಡ್ತೀವಿ. ಇಲ್ಲ, ಇನ್ನೊಬ್ಬರು ನಮಗೆ ಭಯ ಹುಟ್ಟಿಸಿದಾಗ ಆ ಭಯಕ್ಕೆ ರಿಯಾಕ್ಟ್ ಆಗ್ತಾ ಆ ಭಯಕ್ಕೆ ನಾವು ಹೆದರಿಬಿಟ್ಟು ಶಬ್ದವನ್ನು ಆಡಬಹುದು, ಇಲ್ಲ ಭಯದಿಂದ ಕೂಗಬಹುದು, ಶಬ್ದ ಮಾಡ್ತೀವಿ. ಎರಡು ವಿಧವಾದ ಶಬ್ದಗಳನ್ನು ಮಾಡ್ತೀವಿ. ಭಗವಂತ ದುಷ್ಟದ ಸಂಹಾರ ಮಾಡುವುದಕ್ಕೆ ಹೊರಟಾಗ ಹಯಗ್ರೀವ ರೂಪಿ ಪರಮಾತ್ಮ ಹಯಗ್ರೀವ ರೂಪಿಯಾಗಿ ಅವನು ಅವತಾರ ಮಾಡಿ ಹಯಗ್ರೀವಾಸುರನನ್ನು ಸಂಹಾರ ಮಾಡ್ತಾನೆ. ಸೊ ಹಯಗ್ರೀವಾಸುರ ಸಂಹಾರ ಮಾಡಿದಾಗ ಹಯಗ್ರೀವ ರೂಪಿ ಪರಮಾತ್ಮ ಆ ಹಯಗ್ರೀವಾಸುರನಿಗೆ ಭಯೋತ್ಪಾತವನ್ನು ಹುಟ್ಟಿಸುವುದಕ್ಕಾಗಿ ಒಂದು ದೊಡ್ಡ ಶಬ್ದವನ್ನು ಮಾಡಿದರೆ ಅದಕ್ಕೆ ಹೆದರಿ ಆ ಹಯಗ್ರೀವ ರೂಪದ ಇನ್ನೊಂದು ಕುದುರೆ ಆಕಾರದಲ್ಲಿರುವಂತಹ ಹಯಗ್ರೀವಾಸುರ ಹೆದರಿ ಬಿಟ್ಟು ಅವನು ಕುದುರೆ ಅಂತ ಅವನು ಶಬ್ದ ಮಾಡಿದ. ಅದೇ ಅವನು ಮಾಡಿದ ಶಬ್ದ ಭಯಕ್ಕೆ ಹೆದರಿ ಬಿಟ್ಟು ಅವನು ಮಾಡಿದ ಶಬ್ದ, ಭಗವಂತ ಭಯವನ್ನು ಹುಟ್ಟಿಸುವುದಕ್ಕೆ ಮಾಡುವ ಶಬ್ದ. ಹೀಗೆ ಕ್ರಂದತ್ ಭಗವಂತ ತಾನು ದುಷ್ಟರ ಸಂಹಾರ ಮಾಡುವುದಕ್ಕೆ ಅವರಕ್ಕೆ ಭಯವನ್ನು ಹುಟ್ಟಿಸುವುದಕ್ಕಾಗಿ ಶಬ್ದವನ್ನು ಮಾಡ್ತಾನೆ. ಮಾಡುವುದು ಅಷ್ಟೇ ಅಲ್ಲದೆ ಅವನು ಸರ್ವಾಂತರ್ಯಾಮಿ, ಅವರಿಗೆ ಭಯ ಬರುವಕ್ಕೂ ಭಗವಂತನೇ ಕಾರಣ. ಹೊರಗಿಂದ ಭಯ ಹುಟ್ಟಿಸುವ ಶಬ್ದವನ್ನು ಮಾಡಿ ಅವರೆಲ್ಲರ ಆ ದುಷ್ಟರ ತಾಮಸಿಕ ದುಷ್ಟರು ಯಾರಿದ್ದಾರೋ ಅವರ ಒಳಗು ಅಂತಸ್ತಿತ್ವ ಅವರ ಒಳಗು ನಿಂತವನಾಗಿ ಭಿಮರೂಪನಾಗಿ ಅವರಿಂದ ಆ ಶಬ್ದವನ್ನು ಮಾಡಿಸ ಅಂದ್ರೆ ಅವರು ಭಯ ಪಡುವಂತೆ ಒಳಗಿದ್ದು ಅವರಿಗೆ ಭಯವನ್ನು ಕೊಡ್ತಾನೆ, ಕೊಟ್ಟು ಅವರಿಂದ ಆ ಶಬ್ದವನ್ನು ಮಾಡಿಸುತ್ತಾನೆ. ಭಗವಂತ ಭಿಮರೂಪನಾಗಿದ್ದಾನೆಂದ್ರೆ ಅವನು ಅವರ ಒಳಗಿದ್ದು ಅವನು ಭಯಪಟ್ಟು ಹೇಳ್ತಾನಾ ಅಂದ್ರೆ ಇಲ್ಲ, ಹಾಗೆ ಹೇಳೋದಿಲ್ಲ. ಮಾಡಿ ಮಾಡಿಸುವ ಅಂತ ಹೇಳಿದಾಗ ಯಾವಾಗ ಮಾಡಿ ಮಾಡಿಸುವ, ಒಳ್ಳೆ ಕಾರ್ಯಗಳನ್ನಿದ್ದಾಗ ಅವನು ಮಾಡ್ತಾನೆ, ಕೆಟ್ಟ ಕಾರ್ಯಗಳನ್ನಿರುವಾಗ ಕೇವಲ ಮಾಡಿಸುತ್ತಾನೆ. ಅವನು ಭಗವಂತ ಬಿಂಬರೂಪನಾಗಿ ಅಳಬೇಕಾಗಿಲ್ಲ, ಬಿಂಬರೂಪನಾಗಿ ಅವನು ಭಯ ಪಡಬೇಕಾಗಿಲ್ಲ ಅವನಿಗೆ. ಯಾಕಂದ್ರೆ ಭಯ ಅವನಿಗೆ ನೆಗೆಟಿವ್ ಕ್ವಾಲಿಟೀಸ್ ಯಾವುದೂ ಇಲ್ಲ, ಅವನು ಕೇವಲ ಗುಣಪೂರ್ಣ ದೋಷರಹಿತ. ಆದ್ದರಿಂದ ಸರ್ವಗುಣ ಸಂಪೂರ್ಣ ಸರ್ವದೋಷ ಯೋಜಿತ, ಅದೇ ಎಲ್ಲಾ ಸಂಶಯಗಳಿಗೂ ಪರಿಹಾರಾತ್ಮಕವಾದಂತಹ ಎಕ್ಸ್ಪ್ರೆಷನ್ನು. ಆದ್ದರಿಂದ ಅವನು ಬಿಂಬರೂಪನಾಗಿ ಯಾವುದಾದ್ರೂ ನೆಗೆಟಿವ್ ಥಿಂಗ್ಸ್ ಮಾಡಿದ್ದಾನಂದ್ರೆ ಮಾಡೋದಿಲ್ಲ, ಯಾಕಂದ್ರೆ ನೆಗೆಟಿವ್ ಥಿಂಗ್ಸ್ ಅವನಿಗೆ ಯಾವತ್ತೂ ಇಲ್ಲ, ದೋಷರಹಿತ. ಆದ್ದರಿಂದ ಅವನಿಗೆ ಭಯ ಶೋಕಾದಿಗಳು ಅವನಿಗೆ ಇಲ್ಲವೇ ಇಲ್ಲ. ಅವನು ಎಲ್ಲರ ಒಳಗೂ ನಿಂತು ಭಯ ಪಡುವವರು ಶೋಕ ಪಡುವವರ ಒಳಗೆ ನಿಂತು ಮತ್ತು ಬಿಂಬರೂಪನಾಗಿ ಹೇಗೆ ಮಾಡ್ತಾನೆ ಅಂದ್ರೆ ಇಂದ ಮಾಡಿಸುತ್ತಾನೆ ಅಷ್ಟೇ, ಅವನಿಗೆ ಭಯ ಶೋಕಾದಿಗಳು ಅವನಿಗೆ ಯಾವತ್ತೂ ಇಲ್ಲ. ಆದ್ದರಿಂದ ಹೀಗೆ ಕ್ರಂದದ ಶಬ್ದವನ್ನು ಮಾಡುವಂತಹ ಅಶ್ವ ಹಯಗ್ರೀವ ರೂಪನಾಗ ಅಶ್ವಾತ್ಮಕ ಅಶ್ವಾಕಾರದಲ್ಲಿ ಕುದುರೆಯ ಆಕಾರದಲ್ಲಿ ಬಂದಂತಹ ಶ್ರೀ ಹಯಗ್ರೀವ ಸ್ವರೂಪಾಯ ಶ್ರೀ ಹಯಗ್ರೀವ ರೂಪ ಪರಮಾತ್ಮನಿಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಹ ಪರಮಾತ್ಮನಿಗೆ ವೇದವ್ಯಾಸರಿಗೆ ಜಾಗೃತ್ ಅವಸ್ಥಾ ಪ್ರವರ್ತಕ ವಿಶ್ವಾದಿ ತಿಥಿಯ ರೂಪಾಯ, ಇದನ್ನು ನಾವು ನೋಡಿದ್ವಿ. ಜಾಗೃತ್ ಸ್ವಪ್ನ ಸುಷುಪ್ತಿ ಮೂರು ಅವಸ್ಥೆಗಳಲ್ಲಿಯೂ ಅವನು ಭಗವಂತ ವಿಶ್ವತೈಸ ಪ್ರಾಜ್ಞ ಅನ್ನುವ ಮೂರು ರೂಪಗಳಿಂದ, ಆಮೇಲೆ ನಾಲ್ಕನೇ ರೂಪ ಮುಂಚೆ ಹೇಳ್ತಾರೆ. ಸೊ ಈ ಮೂರು ರೂಪಗಳಿಂದ ಇರುವಂತಹ ಭಗವಂತನಿಗೆ ಅಂತ ಹೇಳಿ ಅದಾದ ಮೇಲೆ ಇದನ್ನು ನೋಡಿದ್ದೀವಿ. ಷಟ್ಶತ ಏಕವಿಂಶತ್ ಸಹಸ್ರ ಶ್ವಾಸರೂಪ ಹಂಸ ಮಂತ್ರ ಜಪ ಪ್ರೇರಕಾಯ ಅಂತೇಳಿ, ಹಂಸನಾಮಕ ಮಂತ್ರ ಜಪವನ್ನು ಪ್ರತಿಯೊಬ್ಬರ ಒಳಗೂ ನಿಂತು ಮುಖ್ಯ ಪ್ರಾಣದೇವರು ಮಾಡ್ತಾ ಇರ್ತಾರೆ. ಅವರು ಮಂತ್ರ ಹಂಸನಾಮಕ ಮಂತ್ರ ಜಪವನ್ನು ಮಾಡ್ತಾ ಇರ್ತಾರೆ, ಆದ್ರೆ ಮುಖ್ಯ ಪ್ರಾಣದೇವರು ಮಾಡ್ತಾ ಇದ್ದಂದ್ರೆ ಅವರ ಒಳಗೆ ನಿಂತು ಅವರಿಗೆ ಪ್ರೇರಣೆಯನ್ನು ಕೊಟ್ಟು ಅವರಿಂದ ಮಾಡಿಸುವನು ಪರಮಾತ್ಮ. ಆ ಮುಖ್ಯ ಪ್ರಾಣಸ್ಯ ಪ್ರಾಣ ಅಂತೇಳಿ, ಪ್ರಾಣದೇವರಿಗೂ ಪ್ರಾಣ, ಪ್ರೇರಣೆ ಕೊಡುವವರೆಲ್ಲರಿಗೂ ಅವರಿಗೂ ಪ್ರೇರಣೆ ಕೊಡುವವನು, ಸರ್ವ ಪ್ರೇರಕರಿಗೂ ಪ್ರೇರಕ ಅವನು, ಸರ್ವ ಉದ್ಬೋಧಕರಿಗೂ ಉದ್ಬೋಧಕ, ಸರ್ವ ಪ್ರಾಣರಿಯಾರಿದ್ದ ಪ್ರಾಣದೇವರಿದ್ದ ಅವರಿಗೂ ಪ್ರಾಣ, ಪ್ರಾಣಸ್ಯ ಪ್ರಾಣ. ಅದೇ ವಿಧದ ಪ್ರೇರಕ ಪ್ರೇರಣೆಗೆ ಎಲ್ಲರಿಗೂ ಪ್ರೇರಣೆ ಕೊಡುವವನು, ಆ ಮುಖ್ಯ ಪ್ರಾಣನಿಗೂ ಪ್ರೇರಣೆ ಕೊಡುವವನು ಭಗವಂತನೇ ಆಗಿದ್ದಾನೆ. ಆ ಜಪ ಮಾಡಬೇಕಂತ ಪ್ರೇರಣೆ ಕೊಡ್ತಾನೆ. ಎಷ್ಟು ಸತಿ ಅಂತ ಹೇಳಿದೆ, ಷಟ್ ಶತ ಏಕವಿಂಶತಿ, 21,600. ಅದನ್ನು ನಾವು ಸ್ವಲ್ಪ ನಾವು ಸಂಕ್ಷೇಪವಾಗಿ ನೋಡಿದ್ದೀವಿ. ಒಂದು ದಿನದಲ್ಲಿ ಇರುವ ಜಪಗಳು ಆವರೇಜ್ ತಗೊಂಡ್ರೆ 4 ಸೆಕೆಂಡ್ಗೆ 1 ಸಹಸ್ರ ಅಂತ ತಗೊಂಡ್ರೆ ಆ 4 ಸೆಕೆಂಡ್ ಈಸ್ ಎ ಡಿವಿಷನ್. 24 ಗಂಟೆಯನ್ನು ನಾವು 21,600 ಭಾಗ ಮಾಡಿದ್ರೆ ಒಂದೊಂದು ಭಾಗಕ್ಕೂ 4 ಸೆಕೆಂಡ್ ಆಗುತ್ತೆ. ಹೀಗೆ ಭಗವಂತ ಆ ಮುಖ್ಯ ಪ್ರಾಣ ದೇವರಿಗೆ ನಿಂತು ಒಳಗೆ ನಿಂತು ಅವರಿಂದ ಎಲ್ಲ ಜೀವರಾಶಿಗಳಲ್ಲಿ ಅವರ ಮುಖ್ಯ ಪ್ರಾಣ ದೇವರು ಹಂಸನಾಮಕ ಮಂತ್ರ ಜಪವನ್ನು ಮಾಡುವಂತೆ ಆ ಮುಖ್ಯ ಪ್ರಾಣರಿಗೆ ಪ್ರೇರಣೆಯನ್ನು ಕೊಟ್ಟು ಅವರಿಂದ ಮಾಡಿಸುತ್ತಾ ಇದ್ದಾನೆ ಭಗವಂತ. ಅಂತಹ ಭಗವಂತನಿಗೆ ಅಂತೇಳಿ ಆ ಮುಖ್ಯ ಪ್ರಾಣ ದೇವರಿಗೂ ಕೂಡ ಜಪ ಪ್ರೇರಣೆಯನ್ನು ಕೊಡುವಂತಹ ಭಗವಂತನಿಗೆ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ 2,70,000 ನಾಡೀಶು ಅಂತ ಹೇಳಿ 72,000 ನಾಡಿಗಳ ಒಳಗೆ ಭಗವಂತ 72,000 ರೂಪಗಳಲ್ಲಿದ್ದಾನೆ. ಒಬ್ಬರ ಶರೀರದ ಒಳಗೂ 72,000 ನಾಡಿಗಳಿರುತ್ತೆ. ಆ 72,000 ಜ್ಯೋತಿರ್ಮಯವಾದಂತಹ ನಾಡಿಗಳು, ಪ್ರಕಾಶ ರೂಪವಾದಂತಹ ನಾಡಿಗಳು, ಅವುಗಳ ಒಳಗೆ ದಕ್ಷಿಣ ಭಾಗದಲ್ಲಿ ಬಲಭಾಗದಲ್ಲಿರುವಂತಹ 36,000 ನಾಡಿಗಳ ಒಳಗೆ 37,000 ಅಂತ ಹೇಳಿ, ಅಂದ್ರೆ 36,000 ನಾಡಿಗಳು ಬಲಭಾಗದಲ್ಲಿ ಪುರುಷ ದೇವತೆಗಳು ಅವರ ಅಂತರ್ಯಾಮಿಯಾಗಿ ಪುರುಷ ರೂಪಗಳಿಂದ ಭಗವಂತ ನಿಂತು, ಭಗವಂತನಿಗೆ ಪುರುಷ ರೂಪಗಳಂದ್ರೇನು, ಅವನಿಗೆ ಪುರುಷ ಸ್ತ್ರೀ ರೂಪಗಳಿಗೆ ಅತೀತನಾಗಿರುವವನು, ಅವನು ಪುರುಷ ಸ್ತ್ರೀ ರೂಪಗಳನ್ನು ಯಥೇಚ್ಛವಾಗಿ ಧಾರಣೆ ಮಾಡ್ತಾನೆ. ಮಾಡಿ ಯಾಕೆ ಅಂದ್ರೆ ಆ ಪುರುಷ ಸ್ತ್ರೀಗಳ ಇತರರು ಯಾರಿದ್ದಾರೋ ಅವರಿಗೆ ಆ ಪುರುಷತ್ವ ಸ್ತಿತ್ವವನ್ನು ಕೊಡುವುದಕ್ಕಾಗಿ. ಪುರುಷ ದೇವತೆಗಳಿಗೆ ಆ ಪುರುಷತ್ವ ಬರುವುದಕ್ಕೆ ಕಾರಣ ಭಗವಂತ ಅವರ ಒಳಗೆ ಪುರುಷ ರೂಪದಿಂದ ನಿಂತು ಅವರಿಗೆ ಪುರುಷತ್ವವನ್ನು ಕೊಡ್ತಾನೆ. ಅದೇ ಭಗವಂತನೇ ಎಡಭಾಗದಲ್ಲಿ 36,000 ಸ್ತ್ರೀ ನಾಡಿಗಳ ಒಳಗೆ 36,000 ಸ್ತ್ರೀರು ದೇವತೆಗಳ ಆ ಪುರುಷ ದೇವತೆಗಳ ಪತ್ನಿಯರು ಯಾರಿದ್ದಾರೋ ಆ ಪತ್ನಿಗಳು ಆ 36,000 ಸ್ತ್ರೀ ದೇವತೆಗಳು ಅವರು ಕೂಡ ಆ ನಾಡಿ ಪ್ರೇರಕ ದೇವತೆಗಳಾಗಿದ್ದಾರೆ. ಅವರ ಒಳಗೆ 36,000 ಸ್ತ್ರೀ ರೂಪಗಳಿಂದ ಭಗವಂತ ಇರ್ತಾನೆ. ಇದ್ದು ಆ ಸ್ತ್ರೀ ದೇವತೆಗಳಿಗೆ ಸ್ತ್ರೀತ್ವವನ್ನು ಕೊಡ್ತಾನೆ. ಅವರಿಗೆ ಸ್ತ್ರೀತ್ವ ಭಗವಂತ ಕೊಟ್ಟರೇನೆ ಇದೆ. ಪುರುಷತ್ವವೂ ಸ್ತ್ರೀತ್ವವೂ ಮಿಕ್ಕವರಿಗೆ ಭಗವಂತ ಕೊಟ್ಟರೇ ಬರುತ್ತೆ, ಕೊಡದಿದ್ದನ್ನು. ಹಾಗೆ ನಮ್ಮ ಎಲ್ಲರೂ ಕೂಡ ಸಮಸ್ತ ಜೀವರಾಶಿಗಳ ಒಳಗೂ, ಪ್ರಾಣಿಗಳು, ಪಶುಗಳು, ಪಕ್ಷಿಗಳು, ಎಲ್ಲದರ ಒಳಗೂ ಭಗವಂತ ಪುರುಷ ಜೀವರ ಪುರುಷ ದೇಹಗಳಲ್ಲ ಒಳ್ಳದರ ಒಳಗೂ ಕೂಡ ಭಗವಂತ ಅವನು ಪುರುಷ ರೂಪಗಳನ್ನು ಧಾರಣೆ ಮಾಡಿ ಅವರಿಗೆ ಪುರುಷತ್ವವನ್ನು ಕೊಡ್ತಾನೆ. ಆದ್ರೆ ಪ್ರತಿಯೊಬ್ಬ ಜೀವದ ಒಳಗೂ ಕೂಡ ನೋಡ್ರಿ, ಬಹಳ ರೋಚಕವಾದಂತಹ ವಿಷಯ. ಇವಾಗ ಒಬ್ಬ ಜೀವ ತಕೊಂಡ್ರೆ ಅವನ ಒಳಗೆ 36,000 ಪುರುಷ ನಾಡಿಗಳು, 36,000 ಸ್ತ್ರೀ ನಾಡಿಗಳಿವೆ. ಅವುಗಳ ಒಳಗೆ 36,000 ಪುರುಷ ದೇವತೆಗಳು, 36,000 ಸ್ತ್ರೀ ದೇವತೆಗಳಿದ್ದಾರೆ. ಅದರ ಒಳಗೆ ಭಗವಂತ 36,000 ಪುರುಷ ರೂಪಗಳಿಂದಾನೆ, 36,000 ಸ್ತ್ರೀ ರೂಪಗಳಿಂದಾನೆ. ಅಂದ್ರೆ ಎಲ್ಲ ಸಮಾನವಾಗಿದೆ. ಸಮಾನವಾಗಿದ್ದರೆ ಪ್ರತಿಯೊಬ್ಬರ ಒಳಗೂ, ಪುರುಷನ ಒಳಗೂ ಹಾಗೆ, ಸ್ತ್ರೀ ಒಳಗೂ ಹಾಗೆ, ಮತ್ತೆ ಪುರುಷತ್ವ ಸ್ತಿತ್ವ ಹೇಗೆ ಅಂತ ಹೇಳಿದ್ರೆ, ಪುರುಷರ ಒಳಗಿದ್ದಾಗ ಭಗವಂತ ಆ ಪುರುಷ ರೂಪಗಳನ್ನು ಉದ್ದೀಪಗೊಳಿಸುತ್ತಾನೆ, ಅದು ಪ್ರಕಟವಾಗುವಂತೆ ಮಾಡ್ತಾನೆ. ಸೊ ಪುರುಷರ ಒಳಗೂ ಸ್ತ್ರೀ ರೂಪ ಭಗವಂತನ ರೂಪಗಳಿದ್ದರೂ ಕೂಡ ಅವರ ಒಳಗೆ ಪುರುಷತ್ವವನ್ನು ಮಾತ್ರ ಪರಮಾತ್ಮ ಪ್ರಕಟವಾಗುವಂತೆ ಮಾಡ್ತಾನೆ. ಹಾಗೆ ಸ್ತ್ರೀಗಳ ಒಳಗೆ ಪುರುಷ ದೇವತೆಗಳು, ಸ್ತ್ರೀ ದೇವತೆಗಳು, ಪುರುಷ ರೂಪಗಳು, ಸ್ತ್ರೀ ರೂಪಗಳು ಎಲ್ಲವೂ ಸಮಾನವಾಗಿ ಇದ್ದರೂ ಕೂಡ ಅವರ ಒಳಗೆ ಸ್ತ್ರೀತ್ವವನ್ನು ಪ್ರಕಟಗೊಳಿಸುವಂತೆ ಮಾಡ್ತಾನೆ ಭಗವಂತ. ಇದು ಭಗವಂತನ ಲೀಲಾ ವಿಶೇಷ. ಈ ವಿಧವಾಗಿ ಅವನ ಕಾರ್ಯ ಮಹಿಮೆ ಅಂತದ್ದು. ಸೊ ನಂಬರ್ ಸಮಾನವಾಗಿದೆಲ್ವಾ ಅಂದ್ರೆ, ನಂಬರ್ ಸಮಾನವಾಗಿದೆ, ಆದರೆ ಅದನ್ನು ಅಭಿವ್ಯಕ್ತಗೊಳಿಸುವುದು, ಮ್ಯಾನಿಫೆಸ್ಟ್ ಅಂತೀವಲ್ವಾ, ಅದನ್ನು ಅಭಿವ್ಯಕ್ತಗೊಳಿಸುವುದರಲ್ಲಿ ಭಗವಂತ ವಿಭಿನ್ನವಾಗಿ ಮಾಡ್ತಾನೆ. ಇದನ್ನು ನಾವು ಗುರುತಿಸಬೇಕು. ಅದೇ ವಿಧವಾಗಿ ನಪುಂಸಕರ ಒಳಗಿದ್ದಾಗ ಅವರಿಗೆ ಎರಡನ್ನೂ ಸರಿಯಾಗಿ ಪ್ರಕಟಗೊಳಿಸದೆ ಅವರಲ್ಲಿ ಎರಡನ್ನೂ ಸ್ವಲ್ಪ ಸ್ವಲ್ಪನೆ ಮಾಡಿ ಅವರಿಗೆ ನಪುಂಸಕತ್ವವನ್ನು ಕೊಡುವುದು ಭಗವಂತನೇ ಆಗಿದ್ದಾನೆ. ಸೊ ಹೀಗೆ ಭಗವಂತ ಮಾಡ್ತಾನೆ ಅನ್ನೋದು ನಾವು ಜ್ಞಪ್ತಿಯಲ್ಲಿಟ್ಟುಬೇಕು. ಹೀಗೆ ಭಗವಂತ ರೂಪಗಳಿ ಜೊತೆಲಿ ಇರ್ತಾ ಆ ರೂಪಗಳನ್ನು ಧಾರಣೆ ಮಾಡಿರ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಕ್ಕೆ ರೂಪ ಆತ್ಮಕಾಯ, ಆತ್ಮಕಾಯ ಅಂತೇಳಿ. ಆತ್ಮಕಾಯ ಅಂತ ಏನೇನು, ಆತ್ಮ ಅಂದ್ರೆ ಆ ಸಮಂತಾತ್ ತಥಾ ವ್ಯಾಪ್ತ ಮೀ ನೀಯತೆ, ಪೂರ್ಣವಾಗಿ ವ್ಯಾಪ್ತನಾಗಿ ಇದ್ದು ಎಲ್ಲರ ಒಳಗೂ ಅಂದ್ರೆ ಪುರುಷ ದೇವತೆಗಳ ಒಳಗೂ, ನಮ್ಮ ದೇಹದ ಒಳಗೂ, ಎಲ್ಲದರ ಒಳಗೂ ವ್ಯಾಪ್ತನಾಗಿದ್ದಾನೆ. ಆದ್ದರಿಂದ ಅವನು ಆತ ವ್ಯಾಪ್ತನಾಗಿ ಇದ್ದು ತಿಳಿಯಲ್ಪಡ್ತಾನೆ. ನಮ್ಮಿಂದ ನಮ್ಮ ಕಣ್ಣಿಗೆ ಕಾಣಿಸದೇ ಇದ್ದರೂ ಕೂಡ ಇದ್ದಾನೆ ಅನ್ನುವ ಜ್ಞಾನ ಶಾಸ್ತ್ರಗಳಿಂದ ನಮ್ಗೆ ಉಂಟಾಗತ್ತೆ. ಆದ್ರೆ ದೇವತೆಗಳು ಆ ಭಗವಂತನ ರೂಪಗಳನ್ನು ಅವರು ಸಂದರ್ಶನ ಮಾಡ್ತಾ ಅವರು ಆನಂದದಿಂದ ಭಗವಂತನನ್ನು ನೋಡಿ ಬಹಳ ಆನಂದದಿಂದ ಕೂಡಿದವರಾಗಿರ್ತಾರೆ. ಹೀಗೆ ಭಗವಂತ ಇದ್ದಾನಾದ ಕಾರಣದಿಂದ ಅವನಿಗೆ ಆತ್ಮಕಾಯ ಅಂತೇಳಿ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಹೀಗೆ ಇರುವಂತಹ ಪರಮಾತ್ಮನಿಗೆ ಇನ್ನು ಪರಮ ಹಂಸ ಉಪಾಸ್ಯ ತುರಿಯ ರೂಪಿಣಿ ಅಂತೇಳಿ, ಅಲ್ಲಿ ಮುಂಚೆ ವಿಶ್ವಾತೇಜ ಪ್ರಾಜ್ಞಾ ನೋಡಿ ಆಯಿತು, ಇಲ್ಲಿ ತುರಿಯ ರೂಪವನ್ನು, ಭಗವಂತನ ತುರಿಯ ರೂಪವನ್ನು ಇಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ. ತುರಿಯ ರೂಪನಾದಂತಹ ಶ್ರೀ ವೇದವ್ಯಾಸರಿಗೆ ಎಲ್ಲವೂ ಭಗವಂತನ ರೂಪಗಳೇ ಆಗಿದೆ. ಭಗವಂತನ ಅನಂತಾನಂತ ರೂಪಗಳಲ್ಲಿ ಕೆಲವು ರೂಪಗಳ ಚಿಂತನೆಯನ್ನು ಈ ವೇದವ್ಯಾಸದಲ್ಲಿ ಕೆಲವೊಂದೇ ಇದೆ, ಬಹಳ ಸಂಖ್ಯೆ ನಮಗೆ ಬಹಳ ಹೆಚ್ಚಾಗಿರುವಂತಹದ್ದು. ಆದರೆ ಇಷ್ಟೇ ಅಲ್ಲ, ಭಗವಂತನ ರೂಪಗಳು ಅನಂತಾನಂತ ರೂಪಗಳು, ಅದರಲ್ಲಿ ಕೆಲವು ಒಂದು ಸಾಲಿಪುಲಾಕನ್ಯಾಯದಂತೆ ನಮಗೆ ಈ ವೇದವ್ಯಾಸ ಗದಿಯಲ್ಲಿ ಕೆಲವು ರೂಪಗಳನ್ನು ಮಾತ್ರ, ನಮ್ಮ ಪ್ರಖ್ಯಾತವಾಗಿರುವ ರೂಪಗಳನ್ನು ಮಾತ್ರ ನಮ್ಮ ಮುಂದೆ ಇರ್ತಾ ಇದ್ದಾರೆ. ಆದರೆ ನಾವು ಚಿಂತನೆ ಮಾಡಬೇಕಾಗಿದ್ದು ಭಗವಂತ ಅನಂತಾನಂತ, ಅದಕ್ಕೆ ಇಲ್ಲಿ ಅನೇಕ ಬಾರಿ ಆ ಶಬ್ದಗಳ ಪ್ರಯೋಗ ಅನಂತಾನಂತ ಅನಂತಾನಂತ ಶಬ್ದ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಯಾವಾಗಲೂ ಹಿನ್ನೆಲೆಯಲ್ಲಿ ಬ್ಯಾಕ್ಗ್ರೌಂಡ್ ಅಲ್ಲಿ ಇಟ್ಕೋಬೇಕು. ಭಗವಂತ ಇಲ್ಲಿ ಕೆಲವು ರೂಪಗಳ ಚಿಂತನೆಯನ್ನು ಮಾತ್ರ ಮಾಡ್ತಾ ಇದ್ದಾರೆ. ಪರಮಹಂಸ ಉಪಾಸ್ಯ, ಪರಮಹಂಸರಿಂದ ಅಂದ್ರೆ ಸನ್ಯಾಸಿಗಳು, ಯತಿಗಳು, ಯೋಗಿಗಳು ಅವರಿಂದ ಉಪಾಸಿಸಲ್ಪಡುವಂತಹ ತುರಿಯ ರೂಪಿಣಿ ಅಂದ್ರೆ ಕೇವಲ ಪರಮಹಂಸರು ಮಾತ್ರ ಉಪಾಸ ಮಾಡ್ಬೇಕಂದ್ರೆ ಇಲ್ಲ, ಪರಮಹಂಸರಿಂದ ಉಪಾಸ್ಯನಾದಂತಹ ರೂಪ. ಆದರೆ ಅದು ಮಿಕ್ಕವರು ಕೂಡ ಅದರ ಚಿಂತನೆಯನ್ನು ಮಾಡುವುದರಲ್ಲಿ ತಪ್ಪಿಲ್ಲ. ಉಪಾಸನೆ ಬೇರೆ, ಚಿಂತನೆ ಬೇರೆ. ಸೊ ಅವರಿಂದ ಉಪಾಸ್ಯ, ಸೊ ಅವರಿಂದ ಉಪಾಸನೆ ಮಾಡಲ್ಪಡುವ ರೂಪ ಅದು. ಆದರೆ ಚಿಂತನೆ ಮಾಡುವುದು ಎಲ್ಲರೂ ಚಿಂತನೆ ಮಾಡಬಹುದು. ಪರಮಹಂಸ ಉಪಾಸ್ಯ ತುರಿಯ ರೂಪಿಣೆ, ಆತ್ಮಾದಿ ಸತ್ರೂಪಿಣೆ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅನ್ನುವ ನಾಲ್ಕು ರೂಪಗಳು ಈ ನಾವು ಯಾರಾದರೆ ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪವನ್ನು ಮಾಡುವವರು ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡುವಾಗ ಈ ರೂಪಗಳ ಚಿಂತನೆ ಅಲ್ಲೆಲ್ಲ ಬರುತ್ತೆ. ವಿಶ್ವ ಕೆಲವು ಈ ರೂಪಗಳ ಚಿಂತನೆಯಲ್ಲಿ ಬರುತ್ತೆ. ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅನ್ನುವುದು ವಿಶ್ವ, ದೇಶ, ಪ್ರಾಜ್ಞಾ, ತುರಿಯ ಅನ್ನುವ ರೂಪಗಳ ಚಿಂತನೆಯಲ್ಲಿ ಬರುತ್ತೆ. ಸೊ ಅಲ್ಲಿ ಬರುವಂತಹ ಆ ರೂಪಗಳ ಕೆಲವು ಅಲ್ಲಿ ಬರುವಂತಹ ರೂಪಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅನ್ನುವ ನಾಲ್ಕು ರೂಪಗಳಿಂದ ಇರುವಂತಹ ಭಗವಂತನಿಗೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲೇ ಕೂಡ ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಮಾಡುವಾಗ ಈ ಕುದ್ಧೋಲ್ಕಾರಿ ಪಂಚರೂಪಗಳು ಕೂಡ ಅಲ್ಲಿ ಬರುತ್ತೆ. ಇಲ್ಲಿ ಕುದ್ಧೋಲ್ಕಾರಿ ಪಂಚರೂಪಿಣೇ ಅಂಥೇಳಿ, ಕುದ್ಧೋಲ್ಕ ನಾವು ಅಂಗನ್ಯಾಸ ಮಾಡುವಾಗ ಓಂ ಕುದ್ಧೋಲ್ಕಾಯ ಹೃದಯ ನಮ ಮಹೋಲ್ಕಾಯ ಸಿರೇ ಸ್ವಾಹ ವೀರೋಲ್ಕಾಯ ಇಷ್ಟಾಯ ಓಷಟು ಅಂಥೇಳಿ ಆ ಭಗವಂತನ ರೂಪಗಳನ್ನು, ಆಯ್ದ ರೂಪಗಳನ್ನು ನಾವು ಚಿಂತನೆ ಮಾಡ್ತೀವಿ. ಆ ರೂಪಗಳನ್ನು ಚಿಂತನೆ ಮಾಡುವಾಗ ಆ ಹೆಸರುಗಳಿಗೆ ಸ್ವಲ್ಪ ಅರ್ಥವನ್ನು ಚಿಂತನೆಯನ್ನು ಮಾಡೋಣ. ಕುದ್ಧೋಲ್ಕ ಅಂಥೇಳಿ, ಕುದ್ಧೋಲ್ಕಾಯ ಅಂತ ನಾವು ಹೃದಯಾಯ ನಮಃ ಅಂತ ಹೇಳ್ತೀವಿ. ನಾವು ಕುದ್ಧೋಲ್ಕ ಅಂದ್ರೆ ಕುದ್ಧ, ಕ್ರೋಧ, ಯಾರ ಮೇಲೆ ಕ್ರೋಧ ಮಾಡ್ತಾನೆ. ಉಲ್ಕ ಅನ್ನುವ ಶಬ್ದಕ್ಕೆ, ಉಲ್ಕ ಅಂದ್ರೆ ಜ್ಯೋತಿ, ಕಾಂತಿಮಯವಾದದ್ದು, ಜ್ವಾಲ ಅಂಥೇಳಿ, ಜ್ವಾಲೆ, ವೆರಿ ಪವರ್ಫುಲ್ ಅಂಡ್ ಗ್ಲೋಯಿಂಗ್ ಫೈರ್, ಅದಕ್ಕೆ ಉಲ್ಕ ಅಂತ ಕರಿತೀವಿ. ಸೊ ಉಲ್ಕ ಅಂದ್ರೆ ಅತ್ಯಂತ ಕಾಂತಿಯಿಂದ ಕೂಡಿರುವಂತಹ ಜ್ವಾಲೆ, ಅದಕ್ಕೆ ಅದಕ್ಕೆ ಉಲ್ಕ ಅಂತ ಕರಿತೀವಿ. ಉಲ್ಕಾಯ ಅಂತ ಹೇಳಿದ್ರೆ ತಾಮಸರು ಯಾರಿದ್ದಾರೋ ಅವರಿಂದ, ಅವರ ಮೇಲೆ ಭಗವಂತ ಅವರ ಮೇಲೆ ಕ್ರೋಧವನ್ನು ಪ್ರಕಟ ಮಾಡ್ತಾನೆ. ಅಂದ್ರೆ ಅವರಿಗೆ ಶಿಕ್ಷೆ, ಯಾಕಂದ್ರೆ ಅವರು ಸಜ್ಜನರಿಗೆ ಪೀಡೆ ಕೊಡ್ತಾರೆ. ಆದ್ದರಿಂದ ಅವರ ಮೇಲೆ ಭಗವಂತ ಕೋಪ ಮಾಡ್ತಾನೆ. ಭಗವಂತನಿಗೆ ಕೋಪ ಅನ್ನುವುದು ಅಸಹಾಯದಿಂದ ಬರಬೇಕು. ನಮಗೆ ಕೋಪ ಬರುತ್ತೆ, ನಮ್ಗೆ ಕೋಪ ಯಾಕೆ ಬರುತ್ತೆ, ಅಸಹಾಯತೆ, ಬಿಕಾಸ್ ವಿ ಆರ್ ನಾಟ್ ಏಬಲ್ ಟು ಡೂ ಸಮಥಿಂಗ್, ನಮಗೆ ಕೋಪ ಬರುತ್ತೆ. ವಿ ಆರ್ ನಾಟ್ ಏಬಲ್ ಟು ಅಕಂಪ್ಲಿಷ್ ಸಮಥಿಂಗ್, ಕೋಪ ಬರುತ್ತೆ. ಕೋಪ ನಮಗೆ ಬರುವುದು ಅಸಹಾಯದಿಂದ ಬರುವಂತಹದ್ದು. ಭಗವಂತ ಕೋಪ, ಅವನ ಕೋಪ ಅನ್ನೋದು ಅಸಹಾಯತ ಅಲ್ಲ, ಅವನಿಗೆ ಅಸಹಾಯತ ಅನ್ನುವುದಿಲ್ಲವೇ ಇಲ್ಲ. ಅವನು ಸಂಕಲ್ಪ ಮಾತ್ರದಿಂದ ಎಲ್ಲವೂ ಮಾಡಬಲ್ಲ. ಅವನು ಕೋಪವನ್ನು ತೋರಿಸುವುದು ಅವರಿಗೆ ಭಯವನ್ನು ಹುಟ್ಟಿಸುವುದಕ್ಕಾಗಿ. ಭಗವಂತ ತಾಮಸರಿಗೆ ಭಯವನ್ನು ಹುಟ್ಟಿಸುವುದಕ್ಕಾಗಿ ಕೋಪವನ್ನು ಪ್ರಕಟ ಮಾಡ್ತಾನೆ. ಹಿ ವಿಲ್ ಶೋ ಅಷ್ಟೇ, ಯಾಕೆ ಅಂದ್ರೆ ಅವರಿಗೆ ಭಯ ಬರಬೇಕು ಅಂತ, ಅದು ಅವನ ಉದ್ದೇಶವಾಗಿದೆ. ಹೀಗೆ ಆ ತಾಮಸರಿಗೆ ಮೇಲೆ ಕ್ರೋಧವನ್ನು ಮಾಡುವಂತಹ ಅತಿ ಉಜ್ವಲವಾದಂತಹ ಪ್ರಕಾಶ ಸ್ವರೂಪನಾದಂತಹ ಭಗವಂತನಿಗೆ ಅಂತ ಆ ಕುದ್ಧೋಲ್ಕ ರೂಪ. ಸೊ ಅದಾದ್ಮೇಲೆ ವೀರೋಲ್ಕ, ಕುದ್ಧೋಲ್ಕ, ಮಹೋಲ್ಕಾಯ ಶಿಶೇ ಸ್ವಾಹ ಅಂತ, ಮಹೋಲ್ಕ, ಮಹೋಲ್ಕ ಅಂತ ಹೇಳಿದ್ರೆ ಮಹಾ ಉಲ್ಕ. ಮಹಾ ಉಲ್ಕ ಅನ್ನೋದು ಮಹತ್ತರವಾದ ಅಂತ ಒಂದು, ಮಹಾತ್ಮರಿಗೆ ಉಲ್ಕ, ಎರಡು ವಿಧವಾದ ಅರ್ಥವನ್ನು ತಗೋಬಹುದು. ಮಹತ್ತರವಾದ ಭಗವಂತ ಅತ್ಯಂತ ಮಹತ್ತರ ಅಂದ್ರೆ ಎಲ್ಲ ದಿಕ್ಕು ವಿದಿಕ್ಕುಗಳಲ್ಲಿ ವ್ಯಾಪಿಸಿರುವಂತಹ ಪ್ರಕಾಶ ಸ್ವರೂಪನಾಗಿದ್ದಾನೆ. ಮಹಾನ್ ಅಂದ್ರೆ ಮಹತ್ತತ್ವ ಹೇಗೆ ಎಲ್ಲ ಕಡೆ ಹರಡಿದ್ದು, ಹಾಗೆ ಭಗವಂತ ಎಲ್ಲ ಕಡೆ ಅನೇಕ ಸ್ಥಳಗಳಲ್ಲಿ ಈ ಸಮಸ್ತ ಪ್ರಪಂಚದವರೆಗೂ ವ್ಯಾಪ್ತವಾಗಿರುವಂತಹ ಮಹಾ ಉಲ್ಕ. ಸೊ ಎಲ್ಲ ಕಡೆ ವ್ಯಾಪ್ತನಾಗಿ ಹರಡಿರುವಂತಹ ಜ್ಯೋತಿ ಸ್ವರೂಪನಾಗಿದ್ದಾನೆ ಭಗವಂತ ಅನ್ನೋದು ಒಂದು. ಮಹಾತ್ಮರಿಗೆ ಅಂದ್ರೆ ಬ್ರಹ್ಮಾದಿ ಉತ್ತಮ ದೇವತೆಗಳು ಯಾರಿದ್ದಾರೋ ಅವರಲ್ಲಿ ಕೂಡ ಅವರಿಗೆ ಕಾಣಿಸಿಕೊಡ್ತಾ ಪ್ರಕಾಶ ಜ್ವಾಲಾರೂಪನಾಗಿ ಅವರಿಗೆ ಕಾಣಿಸಿಕೊಡ್ತಾ ಇದ್ದಾನೆ. ಅದು ಮಹಾತ್ಮರಿಗೆ ಉಲ್ಕಾ ರೂಪದಲ್ಲಿ ದರ್ಶನ ಕೊಡ್ತಾ ಇದ್ದಾನೆ. ಅದು ಇನ್ನೊಂದು ಅರ್ಥ ಮಹೋಲ್ಕಾಯ ಅಂಥೇಳಿ. ಸೊ ಅದನ್ನು ಹೇಳ್ತಾರೆ, ಕುದ್ಧೋಲ್ಕಾಯ ಉದಯ ನಮಃ, ಮಹೋಲ್ಕಾಯ ಶಿಶೇ ಸ್ವಾಹ, ವೀರೋಲ್ಕಾಯ ಶಿಖಾಯ ವೋಷಟ್ ಅಂಥೇಳಿ. ವೀರೋಲ್ಕಾಯ ಶಿಖಾಯ ವೋಷಟ್, ವೀರ ಉಲ್ಕ, ವೀರ ಉಲ್ಕ, ವೀರ ಅನ್ನೋಕೆ ಯಾಗಾಗ್ನಿ, ಯಜ್ಞಾಗ್ನಿ, ಯಾಗಾಗ್ನಿಗೆ ವೀರ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಒಂದು ವಿಶೇಷವಾದ ಅರ್ಥ ಯಾಗಾಗ್ನಿ ಇಲ್ಲ ಯಜ್ಞಾಗ್ನಿಗೆ ವೀರ ಅಂತ ಕರೀತಾರೆ. ಆ ಯಾಗಾಗ್ನಿಯಲ್ಲಿ ಇರುವಂತಹ ಪ್ರಕಾಶವಂತವಾದ ಭಗವದ್ ರೂಪಕ್ಕೆ ವೀರೋಲ್ಕ ಅಂತ ಕರೀತಾರೆ. ಸೊ ಅದಕ್ಕೆ ವೀರೋಲ್ಕ ಅಂತ ಹೇಳಿ ಹೇಳುವಂತಹದ್ದು. ಅದಾದ್ಮೇಲೆ ದ್ಯುಲ್ಕಾಯ ಕವಚಾಯ ಹುಮ್ಮಂತೆ, ದ್ಯುಲ್ಕ ದ್ಯುಲ್ಕ ಅಂತ ಹೇಳಿದ್ರೆ ದ್ಯು ಅನ್ನುವ ಶಬ್ದಕ್ಕೆ ಗಗನ ಸ್ವರ್ಗ ಊರ್ಧಲೋಗಗಳು ಅವುಗಳಿಗೆ ದ್ಯು ಅಂತ ಕರೀತಾರೆ. ದ್ಯು ಅಂದ್ರೆ ಕದನ ಯುದ್ಧ ಬ್ಯಾಟಲ್ ಅಂತೀವ ಅದಕ್ಕೂ ದ್ಯು ಅಂತ ಕರೀತಾರೆ. ಸೊ ಭಗವಂತ ಇದನ್ನ ನಾವು ಮೂರು ವಿಧವಾದ ಅರ್ಥಗಳನ್ನು ನೋಡಬಹುದು. ಒಂದೇ ಅಂದ್ರೆ ಭಗವಂತ ಈ ಎಲ್ಲ ಗಗನದ ಒಳಗು ಸ್ವರ್ಗದ ಒಳಗು ಊರ್ಧಲೋಗಗಳಲ್ಲಿಯೂ ಕೂಡ ಪ್ರಕಾಶ ರೂಪನಾಗಿದ್ದಾನೆ ಅಂತ ಒಂದು. ಇನ್ನೊಂದು ಕದನ ಅಂದ್ರೆ ಎಲ್ಲ ಯುದ್ಧಗಳಲ್ಲಿಯೂ ಅವನು ಪ್ರಕಾಶವಂತನ ಜ್ಯೋತಿರ್ಮಯ ರೂಪನಾಗಿದ್ದು ಯುದ್ಧವನ್ನು ಮಾಡುವಾಗ ಅವನು ಜ್ಯೋತಿರ್ಮಯನಾಗಿ ಪ್ರಕಾಶವಂತನಾಗಿ ಜ್ವಾಲದಂತೆ ಇದ್ದು ಎಲ್ಲರನ್ನು ಸುಟ್ಟ ಹಾಕ್ತಾನೆ ಪ್ರಕಾಶ ರೂಪನಾಗಿದ್ದಾನೆ ಅಂತ ಒಂದು. ಇಲ್ಲ ಅವನು ಎಲ್ಲ ಸ್ವರ್ಗದಲ್ಲಿ ಅಂದ್ರೆ ಎಲ್ಲ ಕಡೆ ಅವನಿಗೆ ಜಯಶೀಲತೆ ಅನ್ನುವುದಿದೆ. ಕದನ ಯುದ್ಧ ಮಾಡುವುದು ಭೂಮಿಯಲ್ಲಿ ಮಾತ್ರ ಅಲ್ಲ, ಗಗನದಲ್ಲಿ ಯುದ್ಧ ಮಾಡಿದ್ರು ಸ್ವರ್ಗದಲ್ಲಿ ಯುದ್ಧ ಮಾಡಿದ್ರು ಎಲ್ಲಿ ಯುದ್ಧ ಮಾಡಿದರೂ ಅವನು ಜ್ಯೋತಿ ಸ್ವರೂಪನಾಗಿ ಯುದ್ಧದಲ್ಲಿ ಜಯಶೀಲನಾಗಿಯೇ ಇರ್ತಾನೆ. ಅಂದ್ರೆ ಎರಡನ್ನು ಒಟ್ಟಿಗೆ ಸೇರಿಸ್ಕೊಂಡು ದ್ಯೂ ಅನ್ನುವುದಕ್ಕೆ ಆ ಸ್ವರ್ಗಾದಿ ಲೋಕಗಳು ಅಂತ ತಗೊಂಡು, ದ್ಯೂ ಅಂದ್ರೆ ಕದನ ಅಂತ ತಗೊಂಡು ಸಪರೇಟ್ ಆಗಿ ಎರಡು ಅರ್ಥಗಳನ್ನು ಮಾಡುವುದು, ಎರಡನ್ನು ಸೇರಿಸಿ ಒಟ್ಟಿಗೆ ಅರ್ಥವನ್ನು ಅಂದ್ರೆ ಎಲ್ಲ ಲೋಕಗಳಲ್ಲಿಯೂ ಕೂಡ ಊರ್ಧ್ವ ಲೋಕಗಳಲ್ಲಿ ಕೂಡ ಅವನು ಆ ಕದ ಅಂದ್ರೆ ಯುದ್ಧವನ್ನು ಮಾಡಿ ಅಂದ್ರೆ ದುಷ್ಟರ ಮೇಲೆ ಯುದ್ಧವನ್ನು ಮಾಡಿ ಜಯವನ್ನು ಸಂಪಾದಿಸ್ತಾನೆ. ಯಾಕಂದ್ರೆ ಜಯ ಅನ್ನೋದು ಭಗವಂತನಿಗೆ ಶೀಲ, ಅವನು ಅವನಿಗೆ ಸ್ವಭಾವ ಸಿದ್ಧವಾಗಿರುವಂತಹದ್ದು, ಯಾವಾಗಲೂ ಅವನು ಜಯಶೀಲನಾಗಿರ್ತಾನೆ ಅನ್ನೋದು ನಾವದು ನೋಡಬೇಕಾಗಿದ್ದು. ಹೀಗೆ ಭಗವಂತ ಜುಲ್ಕ ಅನ್ನುವ ಶಬ್ದದಿಂದಲೂ ಇದ್ದಾನೆ. ಅದಾದ ಮೇಲೆ ಸಹಸ್ರೋಲ್ಕ ಅಂತ ಹೇಳಿ, ಸಹಸ್ರೋಲ್ಕ ಅನ್ನುವ ಶಬ್ದಕ್ಕೆ ಸಹಸ್ರ ಅಂದ್ರೆ ಸಾವಿರ, ಅನಂತ, ಉಲ್ಕ ಅಂದ್ರೆ ಪ್ರಕಾಶಮಾನ ಜ್ಯೋತಿ ಸ್ವರೂಪ, ಅನಂತ ಜ್ಯೋತಿ ಸ್ವರೂಪನಾಗಿದ್ದಾನೆ, ಸಹಸ್ರೋಲ್ಕನಾಗಿದ್ದಾನೆ, ಅನಂತ ಅನಂತ ಜ್ಯೋತಿ ಸ್ವರೂಪನಾಗಿದ್ದಾನೆ ಅನ್ನೋದು ಸಹಸ್ರೋಲ್ಕ ಶಬ್ದ ಅದ್ದ. ಹೀಗೆ ಈ ಪಂಚರೂಪಿ ಭಗವಂತನ ಅವನು ಜ್ಯೋತಿರ್ಮಯವಾದ ರೂಪಗಳನ್ನು ಪ್ರಕಾಶವಂತವಾದ ಜ್ವಾಲಾಮುಖವಾದ ರೂಪಗಳನ್ನು ಚಿಂತನೆ ಮಾಡುವಂತಹದ್ದಾಗಿದೆ. ಹೀಗೆ ಅದನ್ನು ನಾವು ಚಿಂತನೆ ಮಾಡಬೇಕು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಸೊ ಕುದ್ಧೋಲ್ಕಾದಿ ಪಂಚರೂಪಿಣೆ ಕಪಿಲ ದತ್ತಾತ್ರೇಯ ಋಷಭ ನಾರಾಯಣ ಹರಿ ಕೃಷ್ಣ ತಾಪಸ ಮನು ಮಹಿದಾಸ ಯಜ್ಞ ಧನ್ವಂತರಿ ನಾರಾಯಣಿ ಸನತ್ಕುಮಾರ ಧವಳ ಪಕ್ಷ ವಿರಾಜಿತ ಹಂಸ ಸ್ವರೂಪಾಯ. ಇದು ಭಗವಂತನ ಅನೇಕ ರೂಪಗಳ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಇದು ಯಾವಾಗ ನಾವು ವಿಸ್ತಾರವಾಗಿ ಒಂದೊಂದು ರೂಪವನ್ನು ನೋಡೋಣ. ಬಟ್ ಸಂಕ್ಷೇಪವಾಗಿ ಇದು ನೀವೆಲ್ಲ ಕೇಳಿದಂತಹದ್ದು, ಕಪಿಲ ರೂಪನಾಗಿ ಭಗವಂತ ದೇವಹೂತಿಗೆ ಉಪದೇಶವನ್ನು ಮಾಡಿದ್ದಾನೆ, ದತ್ತಾತ್ರೇಯನಾಗಿ ಭಗವಂತ ಅತ್ರಿ ಮಹರ್ಷಿಗಳಿಗೆ ಅತ್ಯಂಶಿಗಳಿಗೆ ಅಲ್ಲಿ ಅವರಲ್ಲಿ ಅವತಾರ ಮಾಡಿ ಲೋಕಕ್ಕೆ ಯೋಗ ಶಕ್ತಿಯನ್ನು ಉಪದೇಶ ಮಾಡಿದ್ದಾನೆ, ಋಷ್ಭನಾಮನಾಗಿ ರಾಜನಾಗಿ ಅವತಾರ ಮಾಡಿ ಭಗವಂತ ಯತಿ ದೀಕ್ಷೆಗಳೆಲ್ಲ ಹೇಗಿರಬೇಕನ್ನುವುದನ್ನು ಲೋಕಕ್ಕೆ ತೋರಿಸಿಕೊಟ್ಟ, ವಿಶ್ವರೂಪೇನಾಗೂ ಭಗವಂತ ಅವತಾರ ಮಾಡಿದ, ನಾರಾಯಣನಾಗಿ ಭಗವಂತ ಅವತಾರ ನಾರಾಯಣ ಮೂಲ ರೂಪ ನಾರಾಯಣವೂ ಇದೆ, ಅವತಾರ ರೂಪವಾದ ನಾರಾಯಣ ರೂಪವೂ ಇದೆ. ಆ ನಾರಾಯಣ ರೂಪದಲ್ಲಿಯೇ ಬದ್ರಿಕಾಶ್ರಮದಲ್ಲಿ ಬದರಿಯಲ್ಲಿಯೂ ಭಗವಂತ ಇದ್ದು ನೆಲೆಸಿದ್ದಾನೆ, ನಾರಾಯಣ ರೂಪನಾಗಿದ್ದಾನೆ. ಹಾಗೆ ಹರಿ ಕೃಷ್ಣ ಅನ್ನುವ ರೂಪಗಳು ಕೂಡ ಅವತಾರ ರೂಪಗಳ ಕೂಡ ಇವೆ. ಸೊ ಅದಾದ ಮೇಲೆ ತಾಪಸ ಮನ್ವಂತರದಲ್ಲಿ ಭಗವಂತ ಆ ತಾಪಸ ರೂಪದಲ್ಲಿಯೇ ಆ ಮನ್ವಂತರವನ್ನು ನೇಮನ ಮಾಡ್ತಾನೆ. ಹೀಗೆ ತಾಪಸ ರೂಪನಾದ ಭಗವಂತ, ಆ ತಾಪಸ ರೂಪನಾದ ಭಗವಂತನೇ ಗಜೇಂದ್ರ ಮೋಕ್ಷ ಸಮಯದಲ್ಲಿ ಗಜೇಂದ್ರನ ಉದ್ಧಾರ ಮಾಡಿದ ರೂಪವು ಆ ತಾಪಸ ರೂಪವೇ. ಅದಾದ ಮೇಲೆ ತಾಪಸವನ್ನಾಗಿ ಅವತಾರ ಮಾಡಿದ ಮಹಿದಾಸನಾಗಿ, ಮಹಿದಾಸ ಐತರೇಯ ಐತರೇಯ ಉಪನಿಷತ್ತಲ್ಲಿ ನಮಗೆ ಬರುವಂತಹ ಭಗವದ್ ರೂಪದ ಚಿಂತನೆ. ಆ ಮಹಿದಾಸ ಮಹಾತ್ಮರು ಕೂಡ ಯಾರಿಗೆ ದಾಸರಾಗಿದ್ದಾರೋ ಅಂತಹ ಭಗವಂತ ಮಹಿದಾಸ ರೂಪ ಪರಮಾತ್ಮ. ಅದಾದ ಮೇಲೆ ಯಜ್ಞ ರೂಪನಾಗಿ ಭಗವಂತ ಸ್ವಯಂಭೂ ಮನವನ್ನು ಉದ್ಧಾರ ಮಾಡಿದ ಯಜ್ಞರೂಪ ಪರಮಾತ್ಮ. ಧನ್ವಂತರಿಯಾಗಿ ಅಮೃತ ಕಲಶವನ್ನು ತಗೊಂಡು ಬತ್ತು ಅಮೃತ ಮಥನ ಕಾಲದಲ್ಲಿ ದೇವತೆಗಳನ್ನು ಕಾಪಾಡಿದಂತಹ ರೂಪ ಧನ್ವಂತರಿ ರೂಪ. ಆ ಧನ್ವಂತರಿ ರೂಪವೇ ಆಯುರ್ವೇದ ಪ್ರವರ್ತಕವಾದ ರೂಪವು ಅದೇ ಆಗಿದೆ, ಧನ್ವಂತರಿ ರೂಪನಾಗಿದ್ದಾನೆ ಭಗವಂತ. ಅದಾದ ಮೇಲೆ ನಾರಾಯಣಿ ಮೋಹಿನಿ ಅವತಾರವನ್ನು ಮಾಡಿ ಆ ದೇವತೆಗಳಿಗೆ ಅಮೃತ ಸಿಗದಂತೆ ರಾಕ್ಷಸರು ಕದ್ದುಕೊಂಡು ಹೋದಾಗ ಆ ರಾಕ್ಷಸರನ್ನು ಮತ್ತು ಮೋಹಗೊಳಿಸುವುದಕ್ಕಾಗಿ ಆ ಮೋಹಿನಿ ರೂಪವನ್ನು ನಾರಾಯಣ ರೂಪವನ್ನು ಧಾರಣೆ ಮಾಡಿದ ಭಗವಂತ ಸನತ್ಕುಮಾರ. ಇದು ಸನತ್ಕುಮಾರ ಸನಸಜಾತ್ರ ಅವರೊಳಗೆ ಒಬ್ಬನು ಸನತ್ಕುಮಾರ ಇದ್ದಾನೆ, ಭಗವಂತನ ರೂಪ ಸನತ್ಕುಮಾರ ರೂಪ ಇದೆ. ಆ ಸನತ್ಕುಮಾರನ ಒಳಗೆ ಭಗವಂತ ಸನತ್ಕುಮಾರನ ಒಂದು ವಿಶೇಷ ಸನ್ನಿಧಾನ ಆವೇಶ ಇರುವುದರಿಂದ ಆ ಸನತ್ಕುಮಾರನಿಗೆ ಆ ಹೆಸರು ಪ್ರಸಿದ್ಧವಾಗಿದೆ. ಸನತ್ಕುಮಾರನ ಒಳಗೆ ಸನತ್ಕುಮಾರ ರೂಪಿ ಪರಮಾತ್ಮ ನೆಲೆಸಿದ್ದಾನೆ. ಅಧಿಷ್ಠಾನ ರೂಪ ಅವನ ಒಂದು ವಿಶೇಷ ಸನ್ನಿಧಾನ ಅಲ್ಲಿ ಇದೆ ಅನ್ನೋದು ನಾವು ಗುರುತಿಸಬೇಕು. ಸೊ ಹೀಗೆ ಈ ಬೇರೆ ಹೆಸರುಗಳು ಅಂದ್ರೆ ನಾವು ಸನತ್ಕುಮಾರನಾದಂತಹ ಋಷಿಯು ಬಾಲ ಋಷಿಯೂ ಇದ್ದಾನೆ, ಸನತ್ಕುಮಾರ ರೂಪಿ ಪರಮಾತ್ಮನೇ ಇದ್ದಾನೆ, ಎರಡನ್ನು ನಾವು ತಿಳ್ಕೋಬೇಕು, ಭೇದವನ್ನು ತಿಳಿಬೇಕು. ಸೊ ಅದಾದ ಮೇಲೆ ಹೀಗೆ ஆதமிச்சு சனத்குமார தவள பக்ஷ விராஜித ஹம்ச ஹம்சரூபி பரமாத்ம. நாவு ஹம்சஜப்ப ஹம்ச அதே ஹம்சரூப பரமாத்ம ஹம்சரூபதல்லி சத்துர்முக பிரம்மதேவருக்கு உபதேசவன்னு மாடுத்தாரு. அந்த ரூபி ஹம்சரூப பரமாத்ம அவனு தவள அந்த வெள்ளகிருவந்த பக்ஷ ரெக்கைகளு ஆ ஹம்சரூப பரமாத்ம அவன ரெக்கைகளு கூட வெள்ளத ரெக்கைகளிந்த வந்திதான் அதுக்கு தவள வெள்ளகிருவந்த பக்ஷ ரெக்கைகளிந்த விராஜித பிரகாசமானவாகிருவந்த ஹம்சஸ்வரூபாய ஹம்சரூப பரமாத்மனிகூ அந்த ஹேத்த இது அந்த பரமாத்மனிகே கேசவாதி சதுர்விம்சதி வியூஹாய. இது நிமக்கு எல்லருக்கும் தெரிந்த விஷய. 24 ரூபங்கள் நாம் சஞ்ஞாபனம் மாடுவாகு கேள்வந்த ரூப கேசவாய சிவ நாராயண சுவாமி ஆதாய சுவாமி தேர்த்தி கோவிந்தானம விஷ்ணுவின் மம சூதாயன்மா திவிக்கமாயன்மா வாமனாயன்மா ஸ்ரீதராயன்மா ஸ்ரீகேஷான்மா பத்மநாபாயன்மா தாமோதராயன்மா சங்கர்ஷாயன்மா வாசுதேவாயன்மா பத்யம்நாயன்மா நித்தாயன்மா புருஷோத்தமாயன்மா தோக்ஷதாயன்மா நரசிம்ஹாயன்மா அச்சுதாயன்மா ஜனார்தனாயன உபேந்திராயன்மா ஹரேயன்மா ஸ்ரீகிருஷ்ணாயன்மா அந்த தேரிதந்தே 24 ரூபங்கள சிந்தனையன்னு ನಾವು ಗಾಯತ್ರಿ ಮಂತ್ರವನ್ನು ನೋಡಿದಾಗ ಕೂಡ 24 ಅಕ್ಷರಗಳು ಒಂದೊಂದು ಅಕ್ಷರವು ಒಂದೊಂದು ರೂಪವನ್ನು ಪ್ರತಿಪಾದನೆ ಮಾಡುವಂತಹದ್ದಾಗಿದೆ. ಹೀಗೆ 24 ಅಕ್ಷರಗಳು ಈ 24 ವ್ಯೂಹ ರೂಪಗಳನ್ನು ಪ್ರತಿಪಾದನೆ ಮಾಡುತ್ತೆ ಅನ್ನುವುದನ್ನು ಕೂಡ ನಾವು ನೋಡಿದ್ದೀವಿ. ಈ 24 ರೂಪಗಳು ಆ ಪರಮಾತ್ಮನ ರೂಪಗಳೇ ಆಗಿದೆ. ಅದಕ್ಕೆ ಈ 24 ರೂಪಗಳನ್ನು ಧಾರಣೆ ಮಾಡಿದಂತಹ ಶ್ರೀ ವೇದವ್ಯಾಸ ರೂಪ ಪರಮಾತ್ಮನೇ ಆ ಪರಮಾತ್ಮನಿಗೆ ವೇದವ್ಯಾಸ ರೂಪ ದೇವನಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅದು ಈ ವಿಧವಾಗಿ ಚತುರ್ವಿಂಶತಿ ವ್ಯೂಹಾಯ ನಾರಾಯಣ ನರ ಶೌರ್ಯಾದಿ ಶತರೂಪಿಣಿ. ನಾರಾಯಣ ನರ ಶೌರಿ ಅನ್ನುವ ಮುಂತಾದಂತಹ ಶತರೂಪಿಣಿ 100 ರೂಪಗಳು. ಸೊ ಭಗವಂತ ಅನೇಕ ರೂಪಗಳನ್ನು ಧಾರಣೆ ಮಾಡ್ತಾನೆ. ಇಲ್ಲಿ 100 ರೂಪಗಳ ಚಿಂತನೆ ಮಾಡುವಾಗ ನಾರಾಯಣ ನರ ಶೌರಿ ಮುಂತಾದಂತಹ ಹೆಸರುಗಳಿಂದ ಕೈಯಲ್ಪಡುವ 100 ರೂಪಗಳ ಚಿಂತನೆ. ಅದಾದ ಮೇಲೆ ವಿಷ್ಣು ಸಹಸ್ರನಾಮದಲ್ಲಿ ನೀವು ನೋಡ್ತೀವಿ ವಿಶ್ವಂ ವಿಷ್ಣು ವಶಕಾರೋ ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳಿದಂತೆ ಇತ್ಯಾದಿ ಸಹಸ್ರನಾಮಗಳು 1000 ಹೆಸರುಗಳಿಂದ ಪ್ರತಿಪಾದ್ಯವಾದ 1000 ರೂಪಗಳು. ಅದಕ್ಕೆ ವಿಶ್ವ ವಿಷ್ಣು ವಶತ್ಕಾರಾದಿ ಸಹಸ್ರ ರೂಪಿಣಿ ಈ 1000 ರೂಪಗಳೇ ಭಗವಂತನ ರೂಪಗಳು ಉಳ್ಳಂತಹ ವೇದವ್ಯಾಸರೇ. ಆ ಸಹಸ್ರ ರೂಪಗಳನ್ನು ಧಾರಣೆ ರೂಪಗಳು ಉಳ್ಳಂತಹ ವೇದವ್ಯಾಸ ದೇವನಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಸಹಸ್ರ ರೂಪಿಣಿ ಆ ಸಹಸ್ರ ರೂಪಿಯಾದ ಭಗವಂತನಿಗೆ ಪರಾದಿ ಬಹುರೂಪಿಣಿ ಪರ ಮುಂತಾದಂತಹ ಅನೇಕ ರೂಪ ಬಹು ಅಂತ ಬಹು ಅಂದ್ರೆ ಅನೇಕ 1000. ಸೊ ಅದಕ್ಕೆ ಅನಂತ ಅನಂತ ರೂಪಗಳ ಚಿಂತನೆ ಮತ್ತು 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 ಬೇರೆ 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 ರೀತಿಯಲ್ಲಿ ನಾವು ನೋಡಬೇಕು. ಈ ಒಂದು ಶಬ್ದಕ್ಕೂ ಕೂಡ ಅನೇಕ ಅರ್ಥಗಳಿವೆ. ನಾವು ಇನ್ನೊಂದು ಸಾರಿ ವಿಸ್ತಾರವಾಗಿ ನೋಡೋಣ. ಆಚಾರ್ಯ ಹೇಳ್ತಾರೆ ಸೊ ವಿಶ್ವ ಅಂತ ಹೇಳಿದ್ರೆ ಪ್ರಪಂಚ, ವಿಶ್ವ ಸರ್ವನ ಅವನೇ ಎಲ್ಲವೂ ಆಗಿದ್ದಾನೆ, ವಿಶ್ವ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಈ ಪ್ರಸಿದ್ಧವಾಗಿರುವ ಅರ್ಥಗಳಷ್ಟೇ ಅಲ್ಲದೆ ವಿಶೇಷವಾದ ಕೆಲವು ಅರ್ಥಗಳನ್ನು ಕೂಡ ಹೇಳ್ತಾರೆ. ಉದಾಹರಣೆಗೆ ವಿಶ್ವ ಅಂತ ಇದೆ, ವಿ ಅಂದ್ರೆ ವಿ ಪಕ್ಷಿ, ಗ ಶ್ವ ಸ್ವಯತೆ ಅಂತೇಳಿ, ಶ್ವ ಅಂದ್ರೆ ಸ್ವಯತೆ, ವಿನಾ ಶ್ವಯತೆ. ವಿಶ್ವ ಅನ್ನುವುದಕ್ಕೆ ಒಂದು ವಿಗ್ರಹ ವಾಕ್ಯ ವಿಶ್ವ ಅಂದ್ರೆ ವಿನಾ ಶ್ವಯತೆ ಅಂದ್ರೆ ವಿ ವಿನಾ ವಿನಾ ಅಂದ್ರೆ ವಿಯಿಂದ ಅಂದ್ರೆ ಪಕ್ಷಿಯಿಂದ, ಪಕ್ಷಿಯಿಂದ ಅಂದ್ರೆ ಗರುಡೆಯಿಂದ, ವಿನಾ ಗರುಡೇನ ಅಂತೇಳಿ, ವಿನಾ ಅನ್ನುವ ಶಬ್ದಕ್ಕೆ ಗರುಡೇನ ಅಂತ ಅರ್ಥ ಬರುತ್ತೆ. ವಿಯಿಂದ ಗರುಡನಿಂದ ಶ್ವಯತೆ ಸಂಚಾರ ಮಾಡುವವನು, ಆದ್ದರಿಂದ ಗರುಡ ವಾಹನ ಅನ್ನುವ ಅರ್ಥ. ಸೊ ವಿನಾ ಶ್ವಯತೆ ಗರುಡನಿಂದ ಸಂಚಾರ ಮಾಡುವವನು ಅನ್ನುವ ಅರ್ಥ ಕೂಡ ವಿಶ್ವ ಶಬ್ದಕ್ಕೆ ಬರುತ್ತೆ. ಹೀಗೆ ವಿಶೇಷವಾದ ಅರ್ಥಗಳು ಕೂಡ ಒಂದು ಶಬ್ದಕ್ಕೆ ಇದೆ. ವಿಷ್ಣು ಅನ್ನುವ ಶಬ್ದ ಹಾಗೆ ವಿಷ್ಣು ಅಂದ್ರೆ ಸರ್ವವ್ಯಾಪಕ ಅನ್ನುವುದಿದೆ, ವಿಷ್ಣು ವ್ಯಾಪನಶೀಲ ಇರುವವನು ಅಂತೇಳಿ. ವಿಷ್ಣು ಅಂತ ಹೇಳಿದ್ರೆ ವಿಶೇಷವಾದಂತಹ ವಿ ಅನ್ನುವ ಏಕಾಕ್ಷರದಿಂದ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ, ಅಂತಹ ಭಗವಂತನಾಗಿದ್ದಾನೆ ಅಂತೇಳಿ. ವಿಷು ಪ್ರವೇಶನೆ ಎಲ್ಲ ಕಡೆ ಪ್ರವೇಶ ಮಾಡುವವನು, ಎಲ್ಲರ ಒಳಗೆ ತತ್ ಸೃಷ್ಟಾತಮೇವ ಅನುಪ್ರವೇಶತೆ ಅಂತೇಳಿ ಎಲ್ಲವನ್ನು ಸೃಷ್ಟಿ ಮಾಡಿ ಆ ಎಲ್ಲರೊಳಗೂ ಪ್ರವೇಶ ಮಾಡುವವನಾಗಿದ್ದಾನೆ ಭಗವಂತ. ಹೀಗೆ ಆ ವಿಷ್ಣು ಶಬ್ದಕ್ಕೂ ಅನೇಕ ಅರ್ಥಗಳಿವೆ. ಸೊ ಹೀಗೆ ಭಗವಂತನ ಅನೇಕರು ಆ ಅರ್ಥಗಳನ್ನು ನಾವು ಬರೀ ಚಿಂತನೆ ಮಾಡೋಣ. ಪರಾದಿ ಬಹುರೂಪಿಣಿ ಅಂತೇಳಿ, ಹಾಗೆ ಪರ ಅನ್ನುವುದು ಸರ್ವಶ್ರೇಷ್ಠ. ಪರ ಅನ್ನುವ ಶಬ್ದಕ್ಕೆ ಪರ ಅಂದ್ರೆ ಶ್ರೇಷ್ಠ ಉತ್ತಮ ಅನ್ನುವ, ಪರ ಸರ್ವೋತ್ತಮನಾದವನು, ಅದಕ್ಕೆ ಪರ ಆದಿ ಮುಂತಾದಂತಹ ಬಹುರೂಪಿಣಿ ಅನೇಕ ರೂಪಗಳು ಉಳ್ಳವನಿಗೆ ಅಂತೇಳಿ. ಅಜಿತಾದಿ ಅನಂತ ರೂಪಿಣಿ, ಅಜಿತ ಮುಂತಾದಂತಹ ಅನಂತ ರೂಪ, ಅದಕ್ಕೆ ಇಲ್ಲಿ ಅಜಿತ ಅಂದ್ರೆ ಸೋಲು ಇಲ್ಲದವನು, ಒನ್ ಹೂ ಕೆನಾಟ್ ಬಿ ಕಾಂಕರ್ಡ್, ಒನ್ ಹೂ ಕಾಂಕರ್ಸ್ ಎವ್ರಿಥಿಂಗ್ ಬಟ್ ಹೂಮ್ ನೋಬಡಿ ಕ್ಯಾನ್ ಕಾಂಕರ್, ಅದಕ್ಕೆ ಅಜಿತ ಶಬ್ದ ಅಂದ್ರೆ ಸೋಲು ಇಲ್ಲದವನು ಅನ್ನುವ ಅರ್ಥ. ಅಂತಹದ್ದು ಆ ಹೆಸರಿನಿಂದ ಮುಂತಾದಂತಹ ಅನಂತ ರೂಪಗಳು. ಸೊ ಅಜಿತಾದಿ ಅನಂತ ರೂಪಿಣಿ ಅಂತೇಳಿ, ಅನಂತ ರೂಪಗಳಿರುವ ಪರಮಾತ್ಮನಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಮತ್ತು ಇನ್ನೂ ವಿಸ್ತಾರವಾಗಿ ಹೋಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಇನ್ನೂ ಈ ವೇದವ್ಯಾಸ ಗದ್ಯದಲ್ಲಿ ಮುಂದೆ ಬರುವಂತಹ ಆ ಶಬ್ದಗಳ ಅರ್ಥಗಳನ್ನು ನಾವು ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನಸು ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ಹಾ. ನರರೂಪನ ಬಗ್ಗೆ, ನರ ಅನ್ನುವ ರೂಪದಲ್ಲಿ ಅದು ನಿಜವಾಗಿ ಭಗವಂತನ ಅವತಾರವಲ್ಲ, ಆವೇಶ ರೂಪ ಮಾತ್ರ. ನರ ಅನ್ನುವುದು ನರನಾರಾಯಣರಾಗಿ ಭಗವಂತ ಯಮಧರ್ಮನ ಯಮಪುತ್ರನಾಗಿ ಅವತಾರ ಮಾಡ್ತಾರೆ. ಅವತಾರ ಮಾಡಿದಾಗ ಅಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ಇಲ್ಲಿ ಒಂದು ಒಬ್ಬನು ಸಹಸ್ರವರ್ಮ ಅನ್ನೋ ಒಬ್ಬ ರಾಕ್ಷಸ ಇರ್ತಾನೆ. ಅವನಿಗೆ ಅವನು ಒಂದು ವರವನ್ನು ಪಡೆಯುತ್ತಾನೆ. ಏನಂತ ಹೇಳಿದರೆ ಅವನಿಗೆ 1000 ಕವಚಗಳು, ವರ್ಮ ಅಂದ್ರೆ ಕವಚ ಅಂತೇಳಿ. ಸಹಸ್ರವರ್ಮ ಅನ್ನುವನು ರಾಕ್ಷಸ ತಪಸ್ಸು ಮಾಡಿ ವರವನ್ನು ಪಡೆದು ಬ್ರಹ್ಮದೇವರಿಂದ ನನಗೆ ಸಾವೇ ಬೀಳಬಾರದು ಅಂತ ಕೇಳಿದರೆ, ಇಲ್ಲ ಅಂತ ವರ ಕೊಡ್ಲಕ್ಕಾಗೋದಿಲ್ಲ ಅಂತ ಹೇಳಿದಾಗ, ಸರಿ ಆದ್ರೆ ನನಗೆ 1000 ಕವಚಗಳು ಇರಬೇಕು, ಆದ್ರೆ ಒಂದೊಂದು ಕವಚವನ್ನು ಭೇದಿಸಬೇಕಂತ ಹೇಳಿದರೆ 10,000 ವರ್ಷ ತಪಸ್ಸುಗಳನ್ನು ಮಾಡಿದವರು ಅವರು ಒಂದು ಕವಚವನ್ನು ಭೇದಿಸಬಹುದು. ಹಾಗೆ ಒಬ್ಬ ಅಂದ್ರೆ ಯಾರು ಹೀಗೆ ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ, ಸೊ ತಾನು ಸೇಫ್ ಅಂತ ಹೇಳಿ ಅನ್ಕೊಂಡು ಬಿಡ್ತಾನೆ. ಆದ್ದರಿಂದ ಅವನಿಗೆ ಆ ವರವನ್ನು ಬೇಡ್ತಾನೆ. ಸೊ ಅವನಿಗೆ 1000 ಕವಚಗಳಿದ್ದಾಗ ನರ ನಾರಾಯಣರಾಗಿ ಭಗವಂತ ಅವತಾರ, ಅಂದ್ರೆ ಆಕ್ಚುಲ್ ಆಗಿ ನರ ಶೇಷ ಅವತಾರ, ಆದ್ರೆ ಶೇಷಾವತಾರ ಶೇಷದೇವರು ನರನಾಗಿ ಅವತಾರ ಮಾಡಿದಾಗ ಪರಮಾತ್ಮ ಸ್ವಯಂ ನಾರಾಯಣನಾಗಿ ಅವತಾರ ಮಾಡ್ತಾರೆ. ಶೇಷದೇವರಿಂದಲೂ ಒಂದು ವಿಶೇಷವಾದ, ಈ ನರನಿಂದ ವಿಶೇಷವಾದ ಸಾಧನೆಯನ್ನು ಮಾಡಿಸಬೇಕಂತ ಹೇಳಿ ಆ ನರ ರೂಪನಾದಂತಹ ಶೇಷಾವತಾರದ ಒಳಗೆ ಭಗವಂತನ ವಿಶೇಷ ಆವೇಶ, ನಾರಾಯಣನ ಆವೇಶವಿರುತ್ತೆ. ಆದ್ರೆ ಆವೇಶವನ್ನು ಕೂಡ ನಾವು ಪರಿಗಣನೆ ಮಾಡ್ತೀವಾದ್ದರಿಂದ ಇಲ್ಲಿ ನರ ಅವತಾರಗಳನ್ನು ಹೇಳುವಾಗ ಆವೇಶ ಅವತಾರ ಇದು, ಪೂರ್ಣ ಅವತಾರ ಅಂದ್ರೆ ಅವತಾರವಲ್ಲ ಇದು. ಆಕ್ಚುಲಿ ನಾವು ಅಪೂರ್ಣ ಅವತಾರ ಅಂತ ತಿಳ್ಕೊಳ್ಳೋದಿಲ್ಲ, ಒಂದೇ ಭಗವಂತನದು, ಒಂದ ಆವೇಶ ಇಲ್ಲ ಪೂರ್ಣ ಅವತಾರ, ಮೂರು ವಿಧವಾದದ್ದಿಲ್ಲ. ಅಪೂರ್ಣಾವತಾರ, ಪೂರ್ಣಾವತಾರ, ಆವೇಶ ಅವತಾರ ಅಂತ ತ್ರೀ ವೇ ಡಿವಿಷನ್ ಇಲ್ಲ, ತ್ರೀ ವೇ ಡಿವಿಷನ್. ಪೂರ್ಣಾವತಾರ, ಪೂರ್ಣಾವತಾರ ಇಲ್ಲ ಭಗವಂತಂದು ಆವೇಶ. ಆವೇಶ ಯಾಕೆ ಆವೇಶ ಅಂದ್ರೆ ಅರ್ಥ ಏನಂತ ಹೇಳಿದ್ರೆ ಆ ಶಬ್ದದಲ್ಲಿಯೇ ಆ ಸಮಂತಾತ್ ವೇಷ ಪ್ರವೇಶನ ಅಂದ್ರೆ ತಾನು ಭಗವಂತ ಆವಾಗ ಶಕ್ತಿಯನ್ನು ಮಾತ್ರ ಪ್ರದರ್ಶನ ಮಾಡ್ತಾನೆ. ಆದ್ದರಿಂದ ಅದು ಆವೇಶ ಅವತಾರ ಅಂತ ಕರೀತಾರೆ. ಈ ನರನ ಒಳಗೆ ಭಗವಂತ ಈ ವಿಶೇಷವಾಗಿ ಆವೇಶ ಅವತಾರ ಅಂತ ಹೇಳಿದಾಗ ಒಬ್ಬೊಬ್ಬರ ಒಳಗೆ ಡಿಫರೆಂಟ್ ಅಮೌಂಟ್ಸ್ ನಲ್ಲಿ ಅದನ್ನು ಪ್ರಕಟಗೊಳಿಸಬಹುದು ಭಗವಂತ. ಆವೇಶ ಒಂದೇ ರೀತಿಯಲ್ಲಿ ಇರೋದಿಲ್ಲ, ಯಾಕಂದ್ರೆ ಹೌ ಮಚ್ ಶಕ್ತಿ ಹಿ ಗಿವ್ಸ್ ಟು ದೆಮ್ ಬೈ ಬೀಯಿಂಗ್ ಇನ್ ದೆಮ್ ಇನ್ ಎ ಸ್ಪೆಷಲ್ ವೇ ಅಂತ ಅರ್ಥ. ಆವೇಶ ಅವತಾರ ಅಂತ ಹೇಳಿದರೆ ಅವರ ಒಳಗೆ ತಾನು ವಿಶೇಷವಾಗಿ ನೆಲೆಸಿದ್ದು, ಅವರಿಗೆ ಎಷ್ಟು ಶಕ್ತಿಯನ್ನು ಕೊಡಬೇಕು ಅವರ ಕಾರ್ಯಗಳಿಗೆ ತಕ್ಕಂತೆ ಅವರಿಗೆ ಒಂದು ವಿಶೇಷವಾದ ಶಕ್ತಿಯನ್ನು ಪ್ರದಾನ ಮಾಡ್ತಾನೆ. ಆದ್ದರಿಂದ ಈ ನರನ ಒಳಗೆ ಇದ್ದು ನಾರಾಯಣನ ಆವೇಶವಿರುತ್ತೆ. ಭಗವಂತ ಇದ್ದು ಏನು ಮಾಡ್ತಾರೆ ಅಂದ್ರೆ ನರನು ಒಂದು ಸಾರಿ ನಾರಾಯಣ ಹೋಗ್ತಾನೆ 10,000 ವರ್ಷ ತಪಸ್ಸು ಮಾಡಿಬಿಟ್ಟು, ಅಂದ್ರೆ ಇದು ವರ ಕೊಟ್ಟಿದ್ದಾನೆ ವರಕ್ಕೆ ತಕ್ಕಂತೆ ಮಾಡ್ಬೇಕಂತೆ. ಭಗವಂತನಿಗೆ ಅಪ್ಪೋಸ್ ಅವನ್ನೆಲ್ಲವನ್ನೂ ಉಲ್ಲಂಘನೆ ಮಾಡಬಹುದು, ಆದ್ರೆ ತನ್ನ ಭಕ್ತರ ಮಾತನ್ನು ಉಲ್ಲಂಘನೆ ಮಾಡಬಾರ್ದು ಅಂತ ಹೇಳಿ ಅನುಗ್ರಹ ಮಾಡುವುದಕ್ಕಾಗಿ ಇದು ಹೀಗೆ ಮಾಡ್ತಾನೆ ಭಗವಂತ. ತಪಸ್ಸು ಮಾಡಿಬಿಟ್ಟು ಹೋಗಿ ಒಂದು ಕವಚವನ್ನು ಛೇದಿಸುವುದು. ಆವಾಗ ಬಂದು ಮತ್ತು ನಾರಾಯಣ ತಪಸ್ಸು ಮಾಡ್ತಾ ಇರ್ತಾನೆ, ನರ ಹೋಗಿ ಮತ್ತು 10,000 ವರ್ಷ ತಪಸ್ಸು ಮಾಡಿ ಅವನು ಇನ್ನೊಂದು ಕವಚವನ್ನು ಛೇದಿಸುವುದು. ಹೀಗೆ ಅವನ 1,000 ಕವಚಗಳಲ್ಲಿ 999 ಕವಚಗಳನ್ನು ಇಬ್ಬರು ಸೇರಿ ಖಂಡನೆ ಮಾಡಿಬಿಡ್ತಾರೆ. ಆವಾಗ ಅವನು ಹೆದರ್ಕೊಂಡು ಬಿಟ್ಟು ಹೋಗಿ ಬೊಚ್ಚಿಟ್ಟುಕೊಂಡು ಬಿಡ್ತಾನೆ. ಆವಾಗ ಕರ್ಣ ಅವತಾರ ಮಾಡಿದಾಗ ಆ ಕರ್ಣನ ಒಳಗೆ, ಅದಕ್ಕೆ ಕರ್ಣ ನಿಜವಾಗಿ ಕರ್ಣ ಸೂರ್ಯಪುತ್ರನಾದರೂ ಕೂಡ ಸೂರ್ಯಕಿರಣ ಒಳಗೆ ಬೊಚ್ಚಿಕೊಂಡಿರ್ತಾನೆ. ಕರ್ಣ ಮತ್ತು ಅವತಾರ ಮಾಡಿದಾಗ ಆ ಸೂರ್ಯನ ಒಳಗೆ ನಾನು ಹೋಗಿ ಸೂರ್ಯನ ಹತ್ರ ಸೇರಿಬಿಡೋಣ ಅಂತ ಹೇಳಿ ಅಲ್ಲಿ ಕವಚ ಕರ್ಣನ ಒಳಗೆ ಆ ಸಹಸ್ರವರ್ಮನ ಆವೇಶ. ಅದಕ್ಕೆ ಕರ್ಣ ಸ್ವಲ್ಪ ಕೆಟ್ಟ ಕೆಲಸಗಳೆಲ್ಲ ಮಾಡುವುದಕ್ಕೆ ಕಾರಣ ಏನು, ನನಗೆ ರೀಸನ್ ಇಸ್ ಆ ಸಹಸ್ರವರ್ಮ ಅನ್ನುವ ಆ ದುಷ್ಟ ರಾಕ್ಷಸ, ಅವನ ಒಳಗೆ ಆವೇಶ ಇರುತ್ತೆ. ಆದ್ದರಿಂದ ಕರ್ಣ ಹಾಗೆಲ್ಲ ದುಷ್ಟದೃಷ್ಟಿಯ ಒಳಗೆ ಸೇರಿಕೊಂಡು ದುರ್ಯೋಧನ ಜೊತೆಯಲ್ಲಿ ಇದ್ದಕ್ಕೂ ಆ ಕೆಟ್ಟ ಕೆಲಸ ಎಲ್ಲ ಮಾಡ್ತಾ ಇರ್ತಾನೆ ಆ ದುಷ್ಟನ ಆವೇಶದಿಂದ. ನಿಜವಾಗ ಕರ್ಣ ಸೂರ್ಯನ ಅವತಾರ ಆದ್ರೂ ಕೂಡ ಸಹಸ್ರವರ್ಮನ ಆವೇಶ ಅವನಲ್ಲಿ ಇರುತ್ತೆ. ಈ ಸಹಸ್ರವರ್ಮನನ್ನು ಹೀಗೆ ಕವಚಗಳನ್ನು ಛೇದನೆ ಮಾಡ್ತಾರೆ. ನರನಾರಾಯಣರಾಗ ಅವತಾರ ಮಾಡಿದಾಗ ಅವರು ಹಾಗೆ ಛೇದನೆ ಮಾಡ್ತಾರೆ. ಈ ನರನೇ ಮತ್ತು ಅರ್ಜುನನಾಗ, ಅದಕ್ಕೆ ನರನಾರಾಯಣರು ಮತ್ತು ಬಂದಾಗ ನಾರಾಯಣ ಪರಮಾತ್ಮನೇ ಮತ್ತು ಕೃಷ್ಣನಾಗಿ ಬರ್ತಾನೆ. ನರ ಆ ನರನ ಅವತಾರ, ಅದಕ್ಕೆ ಅರ್ಜುನನಾಗಿ ಬಂದಾಗ ಅರ್ಜುನನಲ್ಲಿ ಕೂಡ ಅದಕ್ಕೆ ಅರ್ಜುನ ಇಂದ್ರಾವತಾರಿ ಆದರೂ ಕೂಡ ಆ ನರನ ಆವೇಶ ಇರುತ್ತೆ. ಅದಕ್ಕೆ ನರ ಅಂತ ಅರ್ಜುನನಿಗೂ ಸಂಬೋಧನೆ, ಯಾಕಂದ್ರೆ ಆ ನರ ಆವೇಶ, ನರ ಆವೇಶ ಅಂದ್ರೆ ಶೇಷದೇವರ ಆವೇಶ. ಸೊ ಅರ್ಜುನನ ಒಳಗೆ ಇಂದ್ರಾವತಾರಿ ಅರ್ಜುನ, ಅವನ ಒಳಗೆ ನರ ಶೇಷನ ಆವೇಶವಿರುತ್ತೆ. ಶೇಷನ ಆವೇಶ ಇರೋದು ಮಾತ್ರ ಅಲ್ಲದೆ ನಾರಾಯಣ ಶೇಷದೇವರಲ್ಲಿ ನಾರಾಯಣ ಆವೇಶ ಇತ್ತು, ಹಾಗೆ ಅರ್ಜುನನ ಒಳಗೆ ಕೂಡ ನಾರಾಯಣನ ಆವೇಶವೂ ಇರುತ್ತೆ, ವಾಯುದೇವರ ಆವೇಶವೂ ಇರುತ್ತೆ. ಆದ್ದರಿಂದಲೇ ಅರ್ಜುನ ತನ್ನಕ್ಕಿಂತ ಉತ್ತಮ ಕಕ್ಷದಲ್ಲಿರುವಂತಹ ಅಶ್ವತ್ಥಾಮನನ್ನು ಸೋಲಿಸುವ, ಅಶ್ವತ್ಥಾಮ ರುದ್ರದೇವರು, ಅರ್ಜುನ ಇಂದ್ರನ ಅವತಾರ. ಸೊ ಇಂದ್ರನವತಾರವಾದ ಅರ್ಜುನ ರುದ್ರನ ಅವತಾರವಾದಂತಹ ಅಶ್ವತ್ಥಾಮನನ್ನು ಹೇಗೆ ಸೋಲಿಸಿದ್ದಾರೆ ಅಂತ ಹೇಳಿದರೆ, ಅದಕ್ಕೆ ಕಾರಣ ಆ ನರನ ಆವೇಶವು ಶೇಷದೇವರು ಮೃತದೇವರಿಗೆ ಸಮಕಕ್ಷದಲ್ಲಿರುವವರು. ಅಷ್ಟೇ ಅಲ್ಲದೆ ವಾಯುದೇವರ ಆವೇಶವೂ ಇರುತ್ತೆ, ವಾಯುದೇವರು ಅವರಿಗಿಂತಲೂ ಮೇಲೆ ಇರುವಂತಹವರು. ನಾರಾಯಣ ಎಲ್ಲ ಸರ್ವೋತ್ತಮನಾದ ನಾರಾಯಣ, ಇಷ್ಟು ಮಂದಿಯ ಆವೇಶವು ಅರ್ಜುನನಲ್ಲಿ ಇರುತ್ತೆ. ಆದ ಕಾರಣದಿಂದ ಅರ್ಜುನ ಅಶ್ವತ್ಥಾಮನನ್ನು ಸೋಲಿಸುವುದಕ್ಕೆ ಸಾಧ್ಯವಾಗುತ್ತೆ. ಸೊ ಈ ನರನ ವೃತ್ತ ಅಂತ ಅಲ್ಲಿ ನಾವು ಸ್ವಲ್ಪ ಚಿಂತನೆ ಮಾಡಬಹುದು. ಹೌದು, ಬಲರಾಮನ ಆವೇಶ ಅವತಾರ, ಬಲರಾಮನ ಚಿಂತನೆ ಇಲ್ಲಿ ಹೇಳಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಹೇಳಿದ್ದಾರೆ. ಸೊ ಬಲರಾಮನ ಕೂಡ ಬಹಳ ಕಡೆ ಉಲ್ಲೇಖ ಮಾಡ್ತಾರೆ. ಬಲರಾಮನ ಒಳಗೆ ಸಿತಕೇಶಾವೇಶ ಅಂತೇಳಿ, ಕೃಷ್ಣನ ಒಳಗೆ ಕೃಷ್ಣ ಕೇಶಾವೇಶವಿದ್ದಂತೆ ನಿಜವಾಗಿ ಭಗವಂತನಿಗೂ ಭಗವಂತನ ಕೇಶಕ್ಕೂ ಅಭೇದವೇ. ಆದರೆ ಆ ಬಣ್ಣ ಯಾವ ಬಣ್ಣದಲ್ಲಿ ಅವನು ಪ್ರಕಟಗೊಳಿಸಿದ್ದಾನೆ ಅನ್ನೋದು ತೋರಿಸುವುದಕ್ಕಾಗಿ ಚಿತಕೇಶಾವೇಶ, ಬೆಲ್ಲನ ಬಿಳಿ ಕೂದಲ ಆವೇಶ, ಆಮೇಲೆ ಕರಿ ಕೂದಲ ಆವೇಶ ಅಂತೇಳಿ. ಸೊ ಕೃಷ್ಣನ ಒಳಗೆ ಕೃಷ್ಣ